ಪ್ರಾರ್ಥನೆ ನಡೆಸುವವರು ಶ್ರೀಮತಿ ಪದ್ಮಾ ಸತ್ಯನಾರಾಯಣರಾವ್. ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಎಷ್ಟಾದರೂ ಮತಿ ಕೆಟ್ಟು ಇರಲಿ ಕಷ್ಟದಲ್ಲಿರಲಿ ಏ ಉತ್ಕೃಷ್ಟದಲ್ಲಿರಲಿ, ಎಷ್ಟಾದರೂ ಮತಿ ಕೆಟ್ಟು ಇರಲಿ ಕೃಷ್ಣ 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 ಎಂದು ಶ್ರೇಷ್ಠರು ಬೇಡುವ, ಕೃಷ್ಣ ಕೃಷ್ಣ ಎಂದು ಶ್ರೇಷ್ಠರು ಬೇಡುವ, ಅಷ್ಟಾಕ್ಷರ ಮಹಾ ಮಂತ್ರದ ನಾಮವೋ ಕೃಷ್ಣ ಕೃಷ್ಣ ಎಂದು ಶ್ರೇಷ್ಠರು ಬೇಡುವ, ಅಷ್ಟಾಕ್ಷರ ಮಹಾ ಮಂತ್ರದ ನಾಮವೋ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಸಂತತಂ ಹರಿ ನಿನ್ನ ಸಾವಿರ ನಾಮವು, ಸಂತತಂ ಹರಿ ನಿನ್ನ ಸಾವಿರ ನಾಮವು, ಅಂತರಂಗದ ಒಳಗಿರಿಸಿ ಸಂತತಂ ಹರಿ ನಿನ್ನ ಸಾವಿರ ನಾಮವು, ಅಂತರಂಗದ ಒಳಗಿರಿಸಿ ಎಂತೋ ಪುರಂದರ ಎಂತೋ ಪುರಂದರ ವಿಠಲ ರಾಯಣ, ಎಂತೋ ಪುರಂದರ ವಿಠಲ ರಾಯಣ, ಎನ್ನಂತ್ಯ ಕಾಲದಲ್ಲಿ ಚಿಂತಿಸೋ ಹಾಗೆ, ಎನ್ನಂತ್ಯ ಕಾಲದಲ್ಲಿ ಚಿಂತಿಸೋ ಹಾಗೆ, ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಾರಾಯಣ ನಾರಾಯಣ.
ಶ್ರೀಮನ್ ಮಹಾಭಾರತ ಪ್ರವಚನ ಮಾಲಿಕೆ ಪ್ರಾರಂಭವಾಗಿ ಸರಿಯಾಗಿ ಒಂದು ವರ್ಷ ಮುಗಿದಿದೆ. June 6, 2300 ಮೊದಲನೇ ಪ್ರವಚನ ಮಾಲಿಕೆ ಪ್ರಾರಂಭವಾಯಿತು. ಈ ದಿನ 9ನೇ ಪ್ರವಚನ ಮಾಲಿಕೆ ಪ್ರಾರಂಭ ಆಗ್ತಾ ಇದೆ. ಈ 9ನೇ ಪ್ರವಚನ ಮಾಲಿಕೆಗೆ ತಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ಹಾಗು ಇಬ್ಬರು ಪ್ರಾಯೋಜಕರಾದ ಸತ್ಯನಾರಾಯಣ ರಾವ್ ಮತ್ತು ರಾಘವೇಂದ್ರ ರಾವ್ ಪರವಾಗಿ ಪೂಜ್ಯ ಆಚಾರ್ಯರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ಹಿರಿಯರಾದ ಶ್ರೀಮಾನ್ ಗೋಪಾಲಕೃಷ್ಣ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ನಮ್ಮ ಒಂದು ಗೌರವವನ್ನು ಆಚಾರ್ಯರಿಗೆ ಸೂಚಿಸಬೇಕಾಗಿ ಕೋರ್ಕೊಳ್ತಾ ಇದ್ದೀನಿ. ಈ ಪ್ರವಚನ ಮಾಲಿಕೆ ಸಾರ್ಥಕವಾಗಿ ನಡೀಬೇಕಾದರೆ ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ಸುಮಾರು ಒಂದು ವರ್ಷಗಳಿಂದ ಸತತವಾಗಿ ಅಧಿಕ ಸಂಖ್ಯೆಯಲ್ಲಿ ಈ ಪ್ರವಚನ ಮಾಲಿಕೆಯನ್ನು ಪ್ರಯೋಜನ ಪಡಿಸ್ತಾ ಇದ್ದೀರಾ. ಇದೇ ರೀತಿ ಈ ಪ್ರವಚನ ಮಾಲಿಕೆ ಇನ್ನೂ ಹಲವು ವರ್ಷಗಳು ನಡೆಯಲಿದೆ. ಈ ಪ್ರವಚನ ಮಾಲಿಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಮಾನ್ಯ ಆಚಾರ್ಯರು ಈ ಪ್ರವಚನ ಮಾಲಿಕೆಯನ್ನು ನಡೆಸಿಕೊಡ್ಬೇಕು ಅಂಥೇಳಿ ತಮ್ಮೆಲ್ಲರ ಪರವಾಗಿ ಅತ್ಯಂತ ವಿನಯದಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರಗಳು.
ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಸ್ಯ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾ ವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮನೋನಃ. ಯಸ್ಮಾತ್ ಬ್ರಹ್ಮೇಂದ್ರರುದ್ರಾದಿದೇವತಾನಾಂ ಶ್ರಿಯೋಪಿ ಚ ದಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ದಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಗ್ರಂಥತಿ ವಾಣಿತೇ ಕರವಾಣ್ಯಂಬ ಚರಣೋ ಹೃತಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಗಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಭುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೆ. ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತ ಲೋಕವಿಲಕ್ಷಣವಾಗಿರತಕ್ಕಂಥ ಕೃತಿ. ಸರ್ವೋತ್ತಮನಾದ ಭಗವಂತನ ಹಿರಿಮೆಯನ್ನು ಪ್ರತಿ ಸಂದರ್ಭದಲ್ಲೂ ಸಹ ಪ್ರತಿ ಶ್ಲೋಕ ಪದಗಳಲ್ಲೂ ಸಹ ನಿರೂಪಣೆ ಮಾಡಿಕೊಡ್ತಕ್ಕಂತಹ ಅತ್ಯಂತ ಶ್ರೇಷ್ಠವಾದಂತಹ ಭಗವತ್ ಕಥಾನಕ ಅಂತ ಹೇಳಿ ಶಾಸ್ತ್ರಗಳು ಕೊಂಡಾಡಿವೆ. ಕಥೆ ಎಂದರೆ ತತ್ವ ಇರೋದಿಲ್ಲ, ತತ್ವ ಅಂದರೆ ಕಥೆ ಇರೋದಿಲ್ಲ. ಅದರ ತಾತ್ವಿಕ ಕಥೆಗಳನ್ನು ಕಥೆಯಲ್ಲಿ ತತ್ವವನ್ನು ತತ್ವವನ್ನು ಕಥೆಗಳ ಮೂಲಕ ಹೇಳ್ತಕ್ಕಂಥ ವಿನೂತನ ಸಂವಿಧಾನ ಶ್ರೀ ವೇದವ್ಯಾಸ ದೇವರದು. ಅವರು ಬರೆದ ಮಹಾಭಾರತ ಪುರಾಣಗಳು ಎಲ್ಲವೂ ಹಾಗೆ ಮೇಲ್ನೋಟಕ್ಕೆ ಕಥೆಗಳಾದರೆ ಅದರ ಒಡಗಿರತಕ್ಕಂಥದ್ದೆಲ್ಲ ಬರೀ ತತ್ವವೇ, ಬರೀ ವೈರ್ ಕಾಣುತ್ತೆ. ಆ ಕರೆಂಟ್ ಇದ್ದಾಗ ಎಷ್ಟು ವ್ಯತ್ಯಾಸ ಆಗುತ್ತೆ ಯೋಚನೆ ಮಾಡಿ. ಇವತ್ತು ಕಥೆ ಕಾದಂಬರಿಗಳೆಲ್ಲ ಬರೀ ಡೆಡ್ ವೈರ್ಗಳಿದ್ದಾಗ ಏನು ಪ್ರಯೋಜನ ಇಲ್ಲ. ತಾತ್ವಿಕ ಕಥೆಗಳು ಹಾಗಲ್ಲ, ಅದರಲ್ಲಿ ಭಗವಂತನ ಮಹಿಮೆಯ ಕರೆಂಟ್ ಉಂಟು ಹರಿತಾ ಇರೋದ್ರಿಂದ ಅದರ ಹಿರಿಮೆ ಯಾವುದಕ್ಕೂ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಶ್ರವಣ ಮನಕಾನಂದ ವೀವುದು, ಭವಜನಿತ ದುಃಖಗಳ ಕಡೆಯುವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು, ಭುವನ ಪಾವನ ವನಿಪ ಲಕ್ಷ್ಮೀಧವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ. ಇಹ ಪರಗಳಲ್ಲಿ ಸುಖ, ಮನಸ್ಸಿಗೆ ಆನಂದ, ಸಮಸ್ಯೆಗಳ ಪರಿಹಾರ ಎಲ್ಲವೂ ಆಗಬೇಕು ಅಂತಿದ್ರೆ ಹರಿಕಥಾ ಶ್ರವಣ ಮಾಡೋ ನಿರಂತರ, ಭಗವನ್ ಮಹಿಮೆಯನ್ನು ಕೇಳಿ ಅದೆಲ್ಲವೂ ಸಿಗುತ್ತೆ ಅನ್ನೋದು ಶಾಸ್ತ್ರಗಳ ಘೋಷಣೆ. ಮಹಾಭಾರತದ ಕಥೆ ಅಷ್ಟು ರೋಚಕವಾಗಿರ್ತಕ್ಕಂಥ ಕಥೆ. ಪಾಂಡವ ಕೌರವರ ಕಥೆಯ ನೆಪದೊಳಗೆ ಧರ್ಮಾಧರ್ಮಗಳ ಸಂಘರ್ಷದ ಮೂಲಭೂತ ತತ್ವವನ್ನೇ ತೆರೆದಿರತಕ್ಕಂತಹ ಕೃತಿಯ. ಪಾಂಡವರು ಎಷ್ಟು ಪರಮ ಸಾತ್ವಿಕರು, ಕೌರವರು ಪರಮ ತಾಮಸಿಗಳು. ತದ್ವಿರುದ್ಧ ಅದು ಕತ್ತಲೆ ಬೆಳಕುಗಳಿದ್ದಂತೆ, ಮಧ್ಯದ ಅವಸ್ಥೆಯಲ್ಲ, ದೈವಿ ಸಂಪತ್ತಿನ ಪೂರ್ಣ ಸಾಕಾರ ರೂಪದಂತೆ ಇದ್ದವರು ಪಾಂಡವರಾದರೆ ಆಸುರಿ ಸಂಪತ್ತಿನ ಒಂದು ಮೂರ್ತಿಮುತ್ತಾದ ಅಭಿವ್ಯಕ್ತಿ ಎಂದರೆ ದುರ್ಯೋಧನಾದಿ ಕೌರವರೇನು. ಅಂಥವರ ಜೀವನ ಹೇಗೆ ಒಂದೇ ಕಡೆ ನಡೀತು ಎಂಬುದು ಆಶ್ಚರ್ಯ. ಅಣ್ಣ ತಮ್ಮಂದಿರಾಗಿಯೇ ಹುಟ್ಟಿದರು, ಹಸ್ತಿನಾಪುರದಲ್ಲೇ ಬೆಳೆದರು. ಅಂದರೆ ದುರ್ಗುಣ ಸದ್ಗುಣ ಎರಡು ಮನಸ್ಸಿನೊಳಗೆ ಬೆಳೆಯುತ್ತಲ್ಲ, ಹಾಗೆ ಒಂದೇ ಮನಸ್ಸಿನಲ್ಲಿ ಸದ್ಗುಣ, ಅದೇ ಮನಸ್ಸಿನಲ್ಲಿ ದುರ್ಗುಣಗಳು. ಆದರೆ ಅದರಲ್ಲಿ ಉಳಿಯೋದು ಯಾವುದು? ಪಾಂಡವರೇ ಹೊರತು ಕೌರವರಲ್ಲ. ಯಾರ ಮನಸ್ಸಿನಲ್ಲಿ ಪಾಂಡವರು ಸ್ವತಃ ಕಾಲವೂ ಕೂಡ ಅವರ ಕೈ ಮೇಲಾಗತ್ತೆ, ಅವನು ಸಾತ್ವಿಕ ಚೇತನ. ಎಲ್ಲಿ ಅದು ಗಮನ ಕೊಡೋದಿಲ್ಲ ಅವನು ತಾಮಸ ಚೇತನ ಅಂತಲೇ ಅರ್ಥ. ಈ ಕೌರವರು ಪಾಂಡವರು ಸುಮ್ಮನೆ ಬೆಳೆದಿದ್ದಲ್ಲ, ಸಂಘರ್ಷದ ಮಧ್ಯನೇ ಬೆಳೆದಿದ್ದು. ಪ್ರತಿ ಹಂತದಲ್ಲೂ ಪಾಂಡವರನ್ನು ಏನಾದರೂ ಮಾಡಿ ನಾಶ ಮಾಡಬೇಕು, ಇದು ದುರ್ಯೋಧನನ ದೃಷ್ಟಿಕೋನ. ಪಾಂಡವರ ವಿನಾಶ, ತಾನು ಬದುಕಿದ ಸಾಲದವನಿಗೆ ಪಾಂಡವರು ಸಾಯ್ಬೇಕು. ಪಾಂಡವರು ಹಾಗಲ್ಲ, ಅವರೇನು ಕೊಲ್ಲಕ್ಕೆ ಪರಸ್ಪಾಡಿ ಎಂದೋ ಕೊಂದಾಕಿಬಿಡ್ತಾ ಇದ್ದ. ದುರ್ಯೋಧನೇನು ಪಾಂಡವರನ್ನು ಕೊಲ್ಲಕ್ಕೆ ಪ್ರಯತ್ನ ಪಟ್ಟ, ಆ ರೀತಿ ಏನಾದರೂ ಪಾಂಡವರು ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ರೆ ಯುದ್ಧದವರಿಗೆ ಕಾಯಲೇಬೇಕಾಗಿದೆ. ಇದು ಸ್ವಲ್ಪ ಎಷ್ಟು ವ್ಯತ್ಯಾಸ ನೋಡಬೇಕು. ಪಾಂಡವರದ್ದು ಡಿಸ್ಟ್ರಕ್ಟಿವ್ ಅಪ್ರೋಚ್ ಅಲ್ಲ, ಅವ್ರದ್ದು ತುಂಬ ಕನ್ಸ್ಟ್ರಕ್ಟಿವ್ ಅಪ್ರೋಚ್, ರಚನಾತ್ಮಕವಾಗಿರ್ತಕ್ಕಂಥ ಸರಣಿ ಪಾಂಡವರದ್ದಾದರೆ. ಇದು ಅತ್ಯಂತ ಪರಮ ಘಾತಕ ಪ್ರವೃತ್ತಿ ಕೌರವರು. ಆದರೆ ಪಾಂಡವರು ಅವನು ಒಡ್ಡಿದ ಪ್ರತಿಯೊಂದು ಸವಾಲನ್ನು ಗೆಲ್ತಾ ಹೋಗ್ತಾರೆ. ಎಂಥ ವಿಷ ಹಾಕೋದೇನು, ಹಾವಿನ ಕೈಲಿ ಕಚ್ಚಿಸೋದೇನು, ಅರಿಗೆ ಮೇಲೆ ಸುಡಿಸೋದೇನು, ಒಂದಕ್ಕಿಂತ ಒಂದು ಭಯಾನಕ. ಪಾಂಡವರು ಎಲ್ಲವನ್ನೂ ಗೆಲ್ತಾರೆ. ಅಂತ ಆಪತ್ತುಗಳಿಗೆಲ್ಲಕ್ಕಿಂತ ದೊಡ್ಡ ಆಸ್ತಿ ಯಾವುದು ಅಂದರೆ ಭೀಮಸೇನ ಜೊತೆಗಿದ್ದಿದ್ದ ಆಸ್ತಿಯಾಗಿ ಅವನು. ಅದಕ್ಕೆ ಹೇಳ್ತಾರೆ, ನಮ್ಗೆ ಎಷ್ಟೇ ಆಪತ್ತು ಬಂದರೂ ಕೂಡ ಜ್ಞಾನದ ಸಂಪತ್ತು ನಮಗಿತ್ತು ಅಂದರೆ ಅವನ್ನೆಲ್ಲ ಓವರ್ಕಮ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಭೀಮ ಅಂದರೆ ವಾಯು, ವಾಯು ಅಂದರೆ ಜ್ಞಾನ. ವಾಯುದೇವರು ತತ್ವಜ್ಞಾನದ ದೊಡ್ಡ ಸಂಕೇತ ಅಂತಾನೆ ಶಾಸ್ತ್ರಗಳ ಉಪದೇಶ. ಅದು ಭೀಮಸೇನ ಇದ್ದಿದ್ದರಿಂದ ಪಾಂಡವರು ಕೌರವರ ಎಲ್ಲ ವಿಧವಾದ ಉಪದ್ರವಗಳನ್ನು ಗೆದ್ದರು. ಅಷ್ಟೇ ಅಲ್ಲ, ಅನಾಯಾಸವಾಗಿ ಗೆದ್ದರು, ಮತ್ತು ಲೀಲಾಜಾಲವಾಗಿ ಗೆದ್ದರು. ಇನ್ನೊಂದು ಮುಖ ಇದು, ಸಾತ್ವಿಕ ಸಮಸ್ಯೆಗಳನ್ನು ಎದುರಿಸ್ತಾನೆ, ಗೆಲ್ತಾನೆ, ಅನಾಯಾಸವಾಗಿ ಗೆಲ್ತಾನೆ ಎಂಬುದಕ್ಕೂ ಸಾಕ್ಷಿಯಾಯಿತು. ದುರ್ಯೋಧನ ಎಂದೂ ಪಾಠ ಕಲಿಯೋದಕ್ಕೆ ಹೋಗಲೇ ಇಲ್ಲ. ಇಷ್ಟೆಲ್ಲ ಎಚ್ಚರ ಬಂದರೂ ಕೂಡ ಒಳ್ಳೆ ವಿವೇಕಿ ಇರ್ತಾನೆ ಅವನು, ಬಹಳ ಉತ್ತಮ ಮಟ್ಟದಲ್ಲಿರ್ತಾನೆ. ಯಾವುದೋ ಕಾರಣಕ್ಕೆ ದೇವರು ನಂಬೋದಿಲ್ಲ, ಧರ್ಮ ನಂಬೋದಿಲ್ಲ ಅಂತ ಓಡಾಡ್ತಿರ್ತಾನೆ. ಆದರೆ ಅವನಿಗೆ ಯಾವುದೋ ನೆಗಡಿ ಕೆಂಬಂದರೂ ಸಾಕು, ಚೇಂಜ್ ಆಗಿಬಿಡ್ತಾನೆ. ಓ, ನಾವು ಸ್ವತಂತ್ರರಲ್ಲ, ನಮ್ಮನ್ನು ಮೀರಿದ ಒಂದು ಶಕ್ತಿ ಇದೆ, ಅಷ್ಟು ಬದಲಾಗಿಬಿಡ್ತಾನೆ. ಇನ್ನೂ ಕೆಲವರಿಗೆ ಎಷ್ಟೇನು ಮಾಡಿದರೂ ಕೂಡ ಅದು ಮತ್ತೆ ಮತ್ತೆ ಮಾಡ್ತಾನೆ ಹೊರತು ಎಚ್ಚರಿಕೆನೇ ಇರೋದಿಲ್ಲ. ಒಳ್ಳೆ ಹುಡುಗನ ಎಷ್ಟು ನೋಡಿದ್ರೆ ಸಾಕು ಗಾಬರಿ ಆಗ್ತಾನೆ ಅವನು. ಕಾಪಿ ಹೊಡೆದು ಹಿಡಿದು ಸಿಕ್ಕೊಂಡ್ರೆ ಮತ್ತೆ ಮದುವೆ ಸಾರಿ ಕೆಲಸ ಮಾಡ್ತಾನೆ. ಬರ್ತಾನೆ ಅವನಿಗೆ ಎಂದ ಇವತ್ತಲ್ಲ ನಾಳೆ ನಾನು ತಪ್ಪಿಸಿ ಮುಂದೆ ಹೋಗ್ತೇನೆ ಅಂತ ಅವನು ಹಠ. ಒಳ್ಳೆಯವನಿಗಾಗಲ್ಲ, ಪಕ್ಕದಲ್ಲಿ ಯಾರೋ ಬರೋ ಚೀಟಿ ಪಕ್ಕದಲ್ಲಿ ಬಿದ್ದರೆ ಗಾಬರಿ ಅವನಿಗೆ, ಪಾಪ ನನ್ನಲ್ಲೆಲ್ಲ ಬರುತ್ತೋ ಅಂತ ಆತಂಕ ಅವನಿಗೆ. ಇದು ಸಾತ್ವಿಕ ಪ್ರವೃತ್ತಿ ಹಾಗೆ. ಪಾಂಡವರು ಅದನ್ನೆಲ್ಲ ನೋಡೋದಕ್ಕನಿಸುತ್ತೆ, ಆದರೆ ಏನಂತ ಪಾಪ ಪಾಂಡವರು ಒಳ್ಳೆಯವರು ಎಷ್ಟು ಕಷ್ಟಪಟ್ಟರಲ್ಲ, ಒಳ್ಳೆಯವರಾಗೋದೇ ಬೇಡ ಕಷ್ಟ ಬರುತ್ತೆ ಅಂದರೆ ಅದಲ್ಲ, ಒಳ್ಳೆಯವರಾಗಬೇಕು, ಕಷ್ಟ ಬಂದರೆ ದೇವರು ಗೆಲ್ಲಿಸೇ ಗೆಲ್ಲಿಸ್ತಾನೆ ಎಂಬುದು ಅದರ ಸಾರ. ಹಾಗೆ ಮಾಡ್ತಾ ಮಾಡ್ತಾ ಬಂದು ಕೊನೆಗೆ ದುರ್ಯೋಧನ ಅತ್ಯಂತ ಕಪಟದಿಂದ ಕಪಟ ದ್ಯೂತದಿಂದ ಪಾಂಡವರ ಸರ್ವ ಸಂಪತ್ತನ್ನು ಸಹ ತನ್ನ ವಶ ಮಾಡಿಕೊಂಡು ಪಾಂಡವರನ್ನು ವನವಾಸಕ್ಕೆ ಕಳಿಸ್ತಾನೆ. ಇದು ಅವನು ಮಾಡಿದ ಇವತ್ತು ಜೂಜಾಡ್ದ ಅಂದರೆ ಪಾಂಡವರ ಕಾಡಿಗೆ ಕಳಿಸ್ತೇ ಅಂತಾನೆ ಅರ್ಥ. ಯಾಕೆ ಜೂ ಪಾಂಡವರ ಧರ್ಮ ಜೂಜ ಅಧರ್ಮ ಅಂದಮೇಲೆ ಧರ್ಮ ಕೈಬಿಟ್ಟು ಅಂತಾನೆ ಹೋಗ್ತಾನೆ. ಅಲ್ಲಿಗೆ ಇನ್ಯಾರು ಹೋಗ್ತಾರೆ? ಜೂಜನಲ್ಲಿ ಹೋಗಿಬಿಟ್ಟು ಏನಾದ್ರು ಯಾ ಕುಡಿತೀಯಾ ತಿಂತೀಯಾ ಅಂತ ಕೇಳಿದರೆ ಅಲ್ಲಿ ಇನ್ನೇನು ವಿನ್ಯಾತಕ್ಕೆ ಬಂದಿದ್ದು ತೀರ್ಥ ತೊಳಲಿಕ್ಕೆ ಯಾರೋ ಕ್ಲಬ್ಗೆ ಹೋಗ್ತಾರೆ ಏನು ಏನು ಇದು? ಅಲ್ಲಿ ಹೋಗಿ ವಾತಾವರಣನೇ ಅಂಥದ್ದು. ದುರ್ಯೋಧನ ದ್ಯೂತ ಅಂದರೆ ಪಾಂಡವರನ್ನು ಕಾಡುಪಾಲು ಮಾಡ್ತಕ್ಕಂಥ ಪ್ರವೃತ್ತಿ. ಅದು ಕಾಡುಪಾಲು ಮಾಡಿದ್ದಷ್ಟೇ ಅಲ್ಲ, ಸಂತೋಷ ಪಡ್ತಾನೆ. ಓ ಪಾಂಡವರು ದೂರ ಹೋದರು ಆರಾಮಾಗಿರ್ತೇನೆ ಅಂತ ನಮ್ಮ ಜನ ಇರ್ತಾರಲ್ಲ, ಏಕಾದಶಿ ಬೇಡ, ಸಂಧ್ಯಾವನ್ನೇ ಬೇಡ, ದೇವರು ಬೇಡ, ಏನು ಬೇಡ, ಆರಾಮಾಗಿದ್ದೇವೆ ಅಂತ ಹೇಳ್ತಾರೆ. ನಾವು ಏನು ಆರಾಮ, ಅದು ದುರ್ಯೋಧನ ಆರಾಮಿದ್ದ ಲೆಕ್ಕ? ಏನು ಆರಾಮಾಗಿದ್ದ? ಮನಸ್ಸಿನಲ್ಲಿ ಕಳವಳ, ಯಾವಾಗ ಪಾಂಡವರು ಬರ್ತಾರೋ ಕೊಲ್ತಾರೋ ಅಂತ ಭಯ ಒಳಗಡೆಗೆ. ಹೊರಗಡೆ ಜನಗಳಿಗೆ ಚೀತು ಅನಿಸ್ಕೊಂಡಿದ್ದಾನೆ. ಕೃಷ್ಣ ಕಣ್ಣೆತ್ತಿ ನೋಡಲಿಲ್ಲ ಕೌರವರನ್ನು. ದೇವರು ಕಣ್ಣೆತ್ತಿ ನೋಡದ ಜೀವನ ಎಂಥ ಜೀವನ ಅದು? ಮೇಲ್ನೋಟಕ್ಕೆ ಎಲ್ಲ ಇದ್ದ ಕಾಣಿಸ್. ಕಲಿಯುಗ ಜನಗಳು ವೈಭವ ಅಂದ್ರೆ ಅಷ್ಟೇ, ಮನೆ ಇರುತ್ತೆ, ವೈಠ ಇರಬೇಕಾದ ವೆಹಿಕಲ್ ಎಲ್ಲ ಇರುತ್ತೆ, ಜೊತೆ ಗಾಡಿ ಇರೋದಿಲ್ಲ, ಡಾಗ್ ಇರುತ್ತೆ ಅಷ್ಟೇ ವ್ಯತ್ಯಾಸ, ಏನು ಉಪಯೋಗ ಇಲ್ಲ. ಇಂಥ ಐಶ್ವರ್ಯ ತಗೊಂಡು ಏನು ಮಾಡಬೇಕಾದ್ರಿಂದ? ಯಾವ ಐಶ್ವರ್ಯದಿಂದ ಭಗವಂತನ ಆರಾಧನೆ ನಡೆಯೋದಿಲ್ಲ ಅಂತ ಐಶ್ವರ್ಯ ಇದ್ದು ಏನೂ ಪ್ರಯೋಜನ ಇಲ್ಲ. ಯಾವುದನ್ನು ಓದಿದರೆ ಪರೀಕ್ಷೆಯಲ್ಲಿ ಪಾಸ್ ಆಗೋದಿಲ್ಲ, ಓದು ತಗೊಂಡು ಏನು ಮಾಡಬೇಕಾದ್ರೆ? ಮಾರ್ಕ್ಸ್ ಪರ ಓದು ಓದು, ನಮ್ಮ ಜೀವನದಲ್ಲಿ ಸಿದ್ಧಿಗೆ ಕಾರಣವಾಗತಕ್ಕಂಥ ಬದುಕೇ ಬದುಕೇ ಹೊರತು ಬೇರೆ ಅಲ್ಲ. ಪಾಂಡವರು ಇವನು ಕಳಿಸಿ ಸಂತೋಷ ಪಡ್ತೇನೆ ಅಂತ ತಿಳ್ಕೊಂಡ ಅದು ಭ್ರಮೆ ಅಷ್ಟೇ. ನಿಜವಾಗಲೂ ಏಕಾದಶಿಯನ್ನು ತಿಂದುಬಿಟ್ಟಿರ್ತಾರೆ, ಊಟ ಮಾಡಿರ್ತಾರೆ, ತಿಳ್ಕೊಳ್ಳಿ. ಉಪವಾಸ ಮಾಡಿದ್ದಾನೆ ಒಬ್ಬನಿದ್ದಾನೆ, ನೋಡೋದಕ್ಕೆ ಇವನು ಎಲ್ಲ ತಿಂದು ಆರಾಮಾಗಿದ್ದ ಕಾಣಿಸ್ತದೆ, ಅವನು ಉಪವಾಸ ಇದ್ದ ದುಃಖಪಟ್ಟ ಕಾಣಿಸುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಇವನು ತಿಂದು ಒಳಗೆ ತಳಮಳ ಪಡ್ತಾ ಇರ್ತಾನೆ, ಅವನು ಅವನು ತಿಂದ ಒಳಗೆ ನೆಮ್ಮದಿಯಿಂದ ಇರ್ತಾನೆ. ಅದು ಒಳಗೆ ಗೊತ್ತಾಗೋದು, ಹೊರಗೆ ಗೊತ್ತಾಗೋ ವಿಚಾರಗಳಲ್ಲ. ತಿಂದವನು ಕಸಿವಿಸಿ ತಿಂತಾನೆ ಇರ್ತಾನೆ, ಕುಡಿತಾನೆ ಇರ್ತಾನೆ, ಇಷ್ಟಾದರೂ ಮನಸ್ಸಿಗೆ ಅವನಿಗೆ ನೆಮ್ಮದಿ ಸಿಗೋದೇ ಇಲ್ಲ, ಆರಾಮಾಗಿರ್ತಾನೆ. ಪಾಂಡವರ ವನವಾಸ ಅಂದರೆ ಅಂಥ ವನವಾಸನೆ ಹೊರತು ಬೇರೆ ವನವಾಸ ಅಲ್ಲ. ಮನಸ್ಸಿನೊಳಗೆ ಹಿಂದೆ ನೋಡಿದ್ದೇವೆ, ಅಕ್ಷಯ ಪಾತ್ರೆ ಮೊದಲಾದವುಗಳು ಸಿಕ್ಕಿದ್ದರಿಂದ ದಿವಿ ದೇವವತ್ ಸುಖಂ, ಭೂಲೋಕದ ಕಂಪ್ಯಾರಿಸನ್ನೇ ಬೇಡ ಅಂತ ಹೇಳಿಬಿಡ್ತಾರೆ. ಪಾಂಡವರ ಸುಖವನ್ನು ಕಂಪೇರ್ ಮಾಡಿ ಭೂಲೋಕದ ವಸ್ತುಗಳು ಸಾಲದು. ಸ್ವರ್ಗಲೋಕದಲ್ಲಿ ಇಂದ್ರಾದಿ ದೇವತೆಗಳೇ ಅಂತ ವಾಸ ಮಾಡಿದರು. ಈ ಮಾತಿನಲ್ಲಿ ಅವರ ಸುಖದ ಪರಿಕಲ್ಪನೆ ಸ್ಪಷ್ಟವಾಗಿ ನಮ್ಮ ಮುಂದೆ ಇದೆ. ದುರ್ಯೋಧನಾದ ರಾಜ್ಯದಲ್ಲಿ ಇದ್ದಾರೆ, ನರಕಪ್ರಾಯವಾದ ಜೀವನ. ಇವ್ರು ನೋಡಿದ್ರೆ ಸ್ವರ್ಗದಲ್ಲಿ ಇದ್ದಾರೆ, ನಿಜವಾಗಲೂ ಸ್ವರ್ಗಕ್ಕೆ ಸ್ವರ್ಗದಲ್ಲಿ ಇದ್ದೇ ಬಿಡ, ಅಳಕಪಟ್ಟಣ ಸ್ವರ್ಗನೇ. ಅರ್ಜುನ ಅಂತೂ ಸ್ವರ್ಗದಲ್ಲೇ ಎದ್ದುಬಿಟ್ಟಿದ್ದ ಈ ಮಧ್ಯೆ. ಆದರೆ ಭೂಲೋಕದಲ್ಲೂ ಸ್ವರ್ಗ ಸುಖವನ್ನು ಕಂಡ ಹಿರಿಮೆ ಅವರದ್ದು. ಆದ್ದರಿಂದ ಎಷ್ಟು ಕಷ್ಟ ನಷ್ಟಗಳ ಮಧ್ಯೆಯೂ ಕೂಡ ದೇವರಲ್ಲಿ ಭಕ್ತಿ ಇತ್ತು ಅಂದರೆ ಆ ಜೀವನದ ರೀತಿಯೇ ಬೇರೆ, ಆ ಜೀವನದ ವೈಭವನೇ ಬೇರೆ. ಅದು ಇನ್ನಿಲ್ಲ ಅಂತ ಹೇಳಿದರೆ ಯಾವ ಕೆಲಸಕ್ಕೂ ಬರೋದಿಲ್ಲ. ಆ ಪಾಂಡವರ ಕಥೆ ಅಂದರೆ ಸಾತ್ವಿಕರ ಕಥೆ. ದುಃಖ ಅನ್ನೇನ್ರಿ ಕಹಳಿ ಕಷ್ಟಪಡ್ತಾನೆ, ಸಾತ್ವಿಕ ಅಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬಾರದು. ಸಾತ್ವಿಕರಿಗೆ ಕಷ್ಟ ಬಂದೇ ಬರುತ್ತೆ, ಆದರೆ ಗೆಲ್ಲೋ ಧೈರ್ಯ ಪರಮಾತ್ಮ ಕೊಡ್ತಾನೆ ಎಂಬುದು ವಿಶೇಷ. ಪಾಂಡವರು ಗೆದ್ದು ಎಷ್ಟು ಸಾಧನೆ ಮಾಡ್ತಾರೆ ಅದರೊಳಗೆ. ಅರ್ಜುನ ಕಿರಾತಾರ್ಜುನಿಯ ಪ್ರಸಂಗದಲ್ಲಿ ಪಾಶುಪತಾಸ್ತ್ರವನ್ನು ಸಂಪಾದನೆ ಮಾಡಿದ. ಅರ್ಜುನನಿಗೆ ಶಸ್ತ್ರಾಸ್ತ್ರಗಳ ವೃದ್ಧಿಯಾಗಿದ್ದು ವನವಾಸಕ್ಕೆ ಹೋಗಿದ್ದರಿಂದ, ಭಾರಿ ವಿಶೇಷ. ಅರ್ಜುನ ವನವಾಸಕ್ಕೆ ಹೋಗಿದ್ದರಿಂದ ಶಸ್ತ್ರಾಸ್ತ್ರ ಸಂಪತ್ತು ಜಾಸ್ತಿಯಾಗಿ ಹೋಯಿತು. ಅಂದರೆ ಸಾತ್ವಿಕ ಇವತ್ತು ಕಷ್ಟಪಡ್ತಾರಲ್ಲ, ಅವರ ಜ್ಞಾನ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಕುಂತಿದೇವಿ ಪ್ರಾರ್ಥನೆ ಮಾಡ್ತಾಳೆ, ವಿಪದಃ ಸಂತು ನಶ್ಯಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಮ್ಯಚ್ಚಾತ್ ಅಪುನರ್ಭವ ದರ್ಶನಂ. ಕೃಷ್ಣ ನಮಗೆ ಸಂಕಟವನ್ನೇ ಮಧ್ಯೆ ಮಧ್ಯೆ ಕೊಡು, ಆಪತ್ತುಗಳನ್ನೇ ಕೊಡು ಅಂತ ಕೇಳುತ್ತಾರೆ. ಆಗ ದೇವರಲ್ಲಿ ನಿಷ್ಠೆ ಹೆಚ್ಚು, ಹಾಗೆ ಸುಖವಾಗಿದ್ದರೆ ಹೆಚ್ಚೋದಿಲ್ಲ. ಹಸಿದಿದ್ದವನಿಗೆ ಊಟದ ರುಚಿ ಗೊತ್ತಾಗ ಹಾಗೆ, ಯಾವಾಗ ತಿಂದಿದ್ರೆ ಊಟದ ರುಚಿ ಗೊತ್ತಾಗೋದಿಲ್ಲ. ಬೆಳಿಗ್ಗೆ ಬೆಡ್ ಕಾಫಿ ಕುಡಿದು ಊಟ ಮಾಡೋ ರೀತಿಯೇ ಬೇರೆ. ಉಪವಾಸ 12 ಗಂಟೆವರೆಗೆ ಒಳ್ಳೆ ಇದ್ದು ಪಾರಾಯಣ ಜಪ ಮಾಡಿದಾಗ ಊಟದ ರುಚಿಯೇ ಬೇರೆ. ಅದು ಈ ಕಷ್ಟಪಟ್ಟವರಿಗೆ ಸುಖ ಬಂದ್ರಾಗ ಎಂಜಾಯ್ಮೆಂಟೇ ಬೇರೆ. ಮೊದಲಿಂದ ಸುಖ ಪಡೋವನಿಗೆ ಏನು ಸುಖದ ಬೆಲೆನೇ ಗೊತ್ತಿರೋದಿಲ್ಲ. ಅವರು ದರಿದ್ರನಿಗೆ ಹಣ ಬಂದರೆ ಇರೋ ಬೆಲೆ ಶ್ರೀಮಂತನಿಗೆ ಅರ್ಥ ಆಗೋದಿಲ್ಲ ಅದೆಲ್ಲ ಕೂಡ. ಆದ್ದರಿಂದ ಸುಖಂಹಿ ದುಃಖಾನ್ಯ ಅನುಭೂಯ ಶೋಭತೆ, ಶಾಸ್ತ್ರದ ಮಾತು. ಸುಖಂಹಿ ದುಃಖಾನಿ ಅನುಭೂಯ ಶೋಭತೆ. ಯಾರು ದುಃಖಗಳನ್ನು ಅನುಭವಿಸಿರ್ತಾರೆ ಅವರಿಗೆ ಸುಖದ ಬೆಲೆ ಗೊತ್ತಿರೋ ಹಾಗೆ ಬೇರೆಯವರಿಗೆ ಗೊತ್ತಿರೋದಿಲ್ಲ. ಏಕಾದಶಿ ಇತ್ಯಾದಿ ಮಾಡಿದವರಿಗೆ ಅನ್ನದ ಬೆಲೆ ಗೊತ್ತಾಗೋ ಹಾಗೆ ತಿಂದುಕೊಡೋರಿಗೆ ಗೊತ್ತಾಗೋದಿಲ್ಲ. ಅದು ಅದರ ಮಹತ್ವ ಗೊತ್ತಾಗೋದಾಗಲೇನು. ಆದ್ದರಿಂದ ಪಾಂಡವರ ಜೀವನದ ಕಥೆ ಅಷ್ಟು ಕಷ್ಟ ಮೇಲ್ನೋಟಕ್ಕೆ ಬಂದವರೇ ಇಲ್ಲ, ಅಷ್ಟ ಕಷ್ಟದ ಮೇಲೆ ಸುಖವಾಗಿದ್ದವರು ಬೇರೆ ಇಲ್ಲ. ಪಾಂಡವರು ಪಾಂಡವರೇನೆ. ಪಾಂಡವರಿಗೆ ಕಷ್ಟದ ಸರಮಾಲೆ ಕೊಡೋ ವ್ಯವಸ್ಥೆ, ಅವರು ವನವಾಸಕ್ಕೆ ಹೋಗೋದೇ ಕಷ್ಟ ಅಂತ ಸಾಲದೇ ಇದ್ದ ಹಾಗೆ ರಾಕ್ಷಸರುಗಳ ಕಾಟ ಬೇರೆ. ಮೊದಲೇ ಹೇಳಿದ ಅರ್ಜುನ ಒಳ್ಳೆ ಶಸ್ತ್ರಾಸ್ತ್ರಜ್ಞ, ರುದ್ರದೇವರು ಅನುಗ್ರಹ ಮಾಡಿ ಪಾಶುಪತಾಸ್ತ್ರವನ್ನೇ ಕೊಟ್ಟರು ಅಂದರೆ ಎಷ್ಟು ಮೇಲ್ಮಟ್ಟಕ್ಕೆ ಹೋಗ್ತಾನೆ ಅರ್ಜುನ, ವನವಾಸವನ್ನು ಸಾರ್ಥಕ ಮಾಡ್ಕೊಂಡ್ಬಿಡ್ತಾನೆ. ಈ ಕಡೆಗೆ ಧರ್ಮರಾಜನಿಗೆ ಶಾಸ್ತ್ರಾರ್ಥ ವೃದ್ಧಿಯಾಗುತ್ತೆ. ಅರ್ಜುನನಿಗೆ ಶಸ್ತ್ರಜ್ಞಾನ ಜಾಸ್ತಿ ಆಯಿತು ರುದ್ರದೇವರಿಂದ, ಧರ್ಮರಾಜನಿಗೆ ಶಾಸ್ತ್ರಜ್ಞಾನ ಜಾಸ್ತಿ ಆಯಿತು ಭೀಮದ್ರೌಪದಿಯ ಉಪದೇಶದಿಂದ. ಆದರೆ ಒಳ್ಳೆ ಭಾಗ್ಯಶಾಲಿ ಆತ. ಜೀವನ ಸ್ಥಾನಮಾನ ಏನು, ಕಷ್ಟಕಾರ್ಪಣ್ಯ ಬಂದಾಗ ನಾವು ಹೇಗೆ ಎದುರಿಸಬೇಕು ಅನ್ನೋದನ್ನು ಕಲಿಬೇಕಾದರೆ ಭೀಮದ್ರೌಪದಿಯರ ಉಪದೇಶವನ್ನು ನಾವು ಕಾಣಬೇಕು. ನಿಜಾನುಭಾವ ವರ್ಜಿತಾಹ ಹರೇನ ಅನುಗ್ರಹ ಉಜ್ಜಿತಾಹ ಮಹಾಪ್ರಯತ್ನ ವರ್ಜಿತಾಹ ಜನಾನ ಜಗ್ಮುರುನ್ನತಿ. ಸಾತ್ವಿಕ ಪ್ರಯತ್ನವನ್ನು ಮಾಡಬೇಕು, ದೇವರ ಮೇಲೆ ಭಾರ ಹಾಕಬೇಕು, ಏನನ್ನಾದರೂ ಗೆಲ್ಲಬಹುದು ಎಂಬುದನ್ನು ಪಾಂಡವರ ಕಥೆ ನಮ್ಮ ಮುಂದೆ ಇಡ್ತಾ ಇದೆ. ಭೀಮಸೇನ ಹೇಳಿದ್ದೇ ಅದನ್ನು, ದ್ರೌಪದಿ ಹೇಳಿದ್ದೇ ಅದನ್ನು. ಧರ್ಮದ ಅರ್ಥ ಮಾಡಿಕೊಂಡ ಅಂಬೋದು ವಿಶೇಷ. ಧರ್ಮದ ಅರ್ಥ ಮಾಡಿಕೊಂಡು ಆಯಿತು, ವನವಾಸ ಮುಗಿದ ಮೇಲೆ ಯುದ್ಧ ರಾಜ್ಯ ಕೊಟ್ಟರೆ ರಾಜ್ಯ, ಇಲ್ಲದೆ ಹೋದರೆ ಯುದ್ಧ ಅಂತ ತೀರ್ಮಾನಕ್ಕೆ ಬಂದ. ಇದು ನಿಜವಾದ ಸಾಧನೆ. ಪ್ಯಾಸಿವ್ ಆಗಿದ್ದ ಧರ್ಮರಾಜ, ಆದರೆ ಅವತ್ತು ಭಾರಿ ಆಕ್ಟಿವ್ ಆಗ್ತಾ ಇತ್ತು. ಇಲ್ಲ ಧರ್ಮ ಪಾಲನೆಗೋಸ್ಕರವಾಗಿ ಯುದ್ಧ, ಇಲ್ಲದೆ ಹೋದರೆ ರಾಜ್ಯಪಾಲನೆಯಂಥ ಕರ್ತವ್ಯ ಹೊರತು ಮತ್ತೊಂದು ದಾರಿ ಇಲ್ಲ. ನಮ್ಮ ಜನ ಸುಲಭ ತೃಪ್ತರಾಗಿಬಿಡ್ತಾರೆ, ಏನೋ ಒಂದು ಸಿಕ್ತು, ಏನೋ ಮಾಡಿದೆ, ಸರಿಯಲ್ಲ. ಏನು ಮಾಡಿದ್ರು ಸಾತ್ವಿಕವಾದ ಗುರಿ ಇರಬೇಕು, ಶ್ರೇಷ್ಠ ಮಟ್ಟದಲ್ಲಿ ಸಾಧಿಸಬೇಕು. ಬರೀ ಪಾಸಾಗೋದು ಬೇರೆ, ರ್ಯಾಂಕು ಕ್ಲಾಸ್ ತಗೊಂಡು ಪಾಸಾಗೋದು ಬೇರೆ. ಆ ರೀತಿ ಯೋಚನೆ ಮಾಡಬೇಕು. ಜೀವನದೊಳಗೆ ಯಾವನು ಆಕ್ಟಿವ್ ಆಗೋದಿಲ್ಲ ಅವನಿಗೆ ಉತ್ತಮ ಸಾಧನೆ ಮಾಡೋಕ್ಕೆ ಆಗೋದಿಲ್ಲ. ಪ್ಯಾಸಿವ್ ಲೈಫ್ ಈಸ್ ನೋ ಲೈಫ್ ಅಂತಲೇ ಅರ್ಥ. ಭಾರಿ ಆಕ್ಟಿವ್ ಆಗಿರಬೇಕು. ಆದರೆ ದೇವರು ಆಗ ಅನುಗ್ರಹ ಮಾಡೋ ಹಾಗೆ ಪ್ಯಾಸಿವ್ ಆಗಿದ್ದರೆ ಮಾಡೋದೇ ಇಲ್ಲ. ನಾನು ಮಾಡ್ತೇನೆ ಅಂತ ಮುಂದೆ ಬಂದವನು ಸಹಾಯ ಮಾಡುತ್ತೆ ಹೊರತು ಅವರು ಸರ್ಕಾರ ಹುಡುಕೊಂಡೋಗಿ ಏನು ಬೇಕು ಅಂತ ಕೇಳೋದಿಲ್ಲ. ಅಪ್ಲಿಕೇಶನ್ ಕೊಟ್ಟರೆ ಮುಂದೆ ಕನ್ಸಿಡರ್ ಮಾಡ್ತಾರೆ. ಅಷ್ಟಾದ ಕೆಲಸ ಮಾಡಬೇಕಲ್ಲ. ಇವತ್ತು ಪಾಂಡವರು ಅದನ್ನೆಲ್ಲ ಸಾಧಿಸಿ ತೋರಿಸಿದರು. ಆದರೆ ಒಂದೇ ರೀತಿ ಇದ್ದವರು ಅಂದರೆ ಭೀಮ ದ್ರೌಪದಿಯರು, ಯಾವಾಗಲೂ ಒಂದೇ ರೀತಿಯಾದ ಮನೋಭಾವ ಎಂದು ಕೂಡ. ಸುಖ ದುಃಖ ಸಮಯ ಕೃತ್ವ ಲಾಭಾಲಾಭವು ಜಯಾ ಜಯವು, ಸುಖನೇ ಬರಲಿ ದುಃಖನೇ ಬರಲಿ ಕೊರಗದೆ ಹೋಗಿದ್ದ ಅವರಿಬ್ರೇನು. ಆದರೆ ಕೊರಗಿದವರಿಗೆ ಅವ್ರ ಜೊತೆಗಿದ್ದರು ಅಂಬುದೇ ಅವರ ಸಮಾಧಾನ. ಎಲ್ಲವನ್ನು ಮೀರಿ ಅಷ್ಟು ಮೇಲೆ ಬೆಳೀತಾ ಇದ್ದಾರೆ. ಜಟಾಸುರ ಬದಲಾದವರ ಕಾಟ ಒಂದು ಕಡೆಗೆ, ಆ ಕಿರಿಮಿರಾದಿಗಳ ಕಾಟ ಇನ್ನೊಂದು ಕಡೆಗೆ, ಜೊತೆಗೆ ಇನ್ನೂ ಅನೇಕ ವಿಧವಾದ ಸಮಸ್ಯೆಗಳು ಎಲ್ಲವನ್ನು ಸಹ ದಾಟಿ ಮೇಲೆ ಬಂತು. ಅಲ್ಲಿ ಭೀಮ ಮಾಡಿದ ಸಾಧನೆಯಂತೂ ಸೌಗಂಧಿಕ ಪುಷ್ಪದ ನೆಪದಲ್ಲಿ ಲಕ್ಷಾಂತರ ರಾಕ್ಷಸರನ್ನು ಕೊಂದಿತ್ತು. ಅದೇ ರೀತಿ ಪಂಚವರ್ಣದ ಪುಷ್ಪದ ಆನಯನದ ಪ್ರಸಂಗದಿಂದ ರಾಕ್ಷಸರ ಕೋಟಿಗಟ್ಟಲೆ ರಾಕ್ಷಸರನ್ನು ಕೊಂದಿತ್ತು. ವನವಾಸವನ್ನು ಪೂರ್ತಿ ರಾಕ್ಷಸರ ಸಂಹಾರ ದೊಡ್ಡ ಯಜ್ಞವನ್ನಾಗಿ ಭೀಮಸೇನ ಸಾಧಿಸಿ ತೋರಿಸ್ತಾನೆ. ಎಲ್ಲ ಬೆಳೀತಾ ಬೆಳೀತಾ ಬಂತು. ಅಜಗರ ಒಂದು ಹಿಡಿದಾಗ ಅಲ್ಲಿ ಭೀಮ ಗೆದ್ದಿದ್ದ ರೀತಿಯಂತೂ ವಿಲಕ್ಷಣವಾದದ್ದು. ಹಿಡಿದು ದೊಡ್ಡ ಹೆಬ್ಬಾವು, ಅದರಿಂದ ಲೀಲಾಜಾಲವಾಗಿ ಭೀಮಸೇನೆ ಬಿಡಿಸಿಕೊಡುತ್ತಾನೆ. ಅದೇನು, ಅವನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಲ್ಲ, ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಆದರೆ ಧರ್ಮರಾಜ ಕೆಲಸವನ್ನು ಮಾಡ್ತಾನೆ. ಭೀಮಸೇನ ವಿದ್ಯೆಯನ್ನು ತನ್ನ ಹೊಟ್ಟೆಪಾಡಿ ಉಪಯೋಗಿಸಲಿಲ್ಲ ಎಂಬುದು ಬಹಳ ದೊಡ್ಡದಾದ ಮಾತು. ಅಮೂಲ್ಯ ವಸ್ತುವನ್ನು ಎಂದೂ ಸಾರಿಗ್ರಾಮ ಮಾಡಿಕೊಂಡು ತಿಂದ ಅಂದರೆ ಏನರ್ಥ ಯೋಚನೆ ಮಾಡಿ. ಏನಿದ್ದೆಲ್ಲ ಮಾಡಿ ಸಾರಿಗ್ರಾಮನ ಮಾಡಿದ ಅಂತ ಕೇಳಿದರೆ ಎಷ್ಟು ಅನ್ಯಾಯ. ಮತ್ತು ವಿದ್ಯೆ ಅಂದರೆ ಹಾಗೆ, ವಿದ್ಯೆ ಸಾಲಿಗ್ರಾಮಕ್ಕಿಂತ ದೊಡ್ಡದು. ಯಾತಕ್ಕೆ, ದೇವರು ಸಾಕ್ಷಾತ್ ಕಾಣತಕ್ಕಂಥ ಜಾಗ. ಅನುಸಂಧಾನ ಮಾಡಬೇಕಲ್ಲಿ, ಅನುಸಂಧಾನ ಮಾಡಲಿಕ್ಕೆ ಬೇಕಾಗಿದ್ದೇ ಜ್ಞಾನವಾದ್ದರಿಂದ ವಿದ್ಯೆಯನ್ನು ಎಂದು ಮಾರಾಟ ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಅದು ವಿನಿಯೋಗ ಆಗಬೇಕೇ ಹೊರತು ಮಾರಾಟವಾಗಬಾರದು. ಹಿಂದಿನ ಕಾಲಕ್ಕೆ ಎರಡು ಮಾರಾಟ ಆಗ್ತಿದ್ದಿಲ್ಲ, ಜ್ಞಾನ ಅನ್ನ ಎರಡೂ ಮಾರಾಟ ಇಲ್ಲ. ನೋಡಿ, ಒಂದು 50 ವರ್ಷಗಳು ಎಲ್ಲಿ ಹೋಟ್ಲೆ ಕಾನ್ಸೆಪ್ಟ್ ಎಲ್ಲಿತ್ತು? ಏನು, ಎಂಥ ಬಡವ ತಮ್ಮ ಮನೆಗೆ ಜನಗಳನ್ನು ಕರೆದು ಊಟ ಹಾಕ್ತಿದ್ದ. ಇವತ್ತೇನಿಲ್ಲ, ಬಂದರೂ ದಬ್ಬಿಡ್ತಾರಂಥ ಕಾಲ ಇದು. ಇವತ್ತು ಅನ್ನ ಮಾರೋ ವ್ಯವಸ್ಥೆ ಶುರುವಾಯಿತು, ನಿಧಾನ ಹೋಟೆಲ್ ಬರಲು ಶುರುವಾಯಿತು, ಅನ್ನ ಮಾರಲಿಕ್ಕೆ ಅಲ್ಲಿ ಶುರುವಾಯಿತು, ಜ್ಞಾನ ಮಾರಲಿಕ್ಕೆ ಇಲ್ಲಿ ಶುರುವಾಯಿತು. ಎರಡೆರಡು ಎಲ್ಲಿ ಜ್ಞಾನ ಅನ್ನ ಮಾಡ್ತಾರೋ ಅದು ಕೃತಯುಗ ಅಲ್ಲ, ತ್ರೇತನೂ ಅಲ್ಲ, ದ್ವಾಪರವೂ ಅಲ್ಲ, ಕಲಿಯುಗ ಅಂತ ಅದಕ್ಕೆ ಕರೀತಾ ಅಂತ ಹೇಳ್ತಾರೆ. ಮಹಾಭಾರತ ಹೇಳ್ತಾ, ಅಟ್ಟಶೂಲಾಹ ಜನಪದಾಹ, ಅಟ್ಟಶೂಲಾಹ ಜನಪದಾಹ ಅಂತ ಮಹಾಭಾರತದ ಮಾತು ವನಪರ್ವದಲ್ಲೇ ಬರುತ್ತೆ. ಅಂದರೆ ಅಟ್ಟಂ ಅನ್ನಮಿತಿ ಪ್ರೋಕ್ತಂ ಅಂತ ವಾದಿರಾಜ ಸ್ವಾಮಿಗಳ ಅರ್ಥ ಅದು. ಅಟ್ಟ ಅಂದರೆ ಅನ್ನ, ಶೂಲ ಅಂದರೆ ಮಾರೋದು, ಅನ್ನ ಮಾರಿಕೊಂಡು ಬದುಕ್ತಾರೆ ಕಲಿಯುಗದಲ್ಲಿ ಅಂತ ಹೇಳ್ತಾರೆ. ಈ ಮಾತು ಎಷ್ಟು ಸತ್ಯವಾದ ಮಾತು. ಅನ್ನ ಮಾರೋ ಬುದ್ಧಿ ಬಂತು ಅಂದರೆ ಜ್ಞಾನ ಮಾರೋನೋ ಬುದ್ಧಿ ಬರುತ್ತೆ ಅಂತ. ಜ್ಞಾನದ ಮಾರಾಟ ಬಹಳ ಅಪಾಯಕರ. ಎರಡು ಎಂದು ಯಾವುದು ನಡೀಲೇಬಾರದೋ ಅದು ನಡೀತಾ ಇತ್ತು. ಅದು ದುರಂತದ ಪರಾಕಾಷ್ಠೆ ಅಂತ ಹೇಳೋದಕ್ಕೆ ಸಾಕ್ಷಿ. ಆದರೆ ಪಾಂಡವರು ಮಾತ್ರ ನಿಶ್ಚಿಂತೆಯಾಗಿ ವಿಶಿಷ್ಟವಾದ ರೀತಿಯಲ್ಲಿ ಭೀಮಸೇನನ ಕಥೆಯಲ್ಲಿ ಏನು ಮಾಡಿದ್ರು ನಮ್ಮ ಕೆಲಸ ಮಾಡಲಿಕ್ಕೆ ಹೋಗಲಿಲ್ಲ. ಫಲಿತಾಂಶ ಭೀಮಸೇನದು ಅದನ್ನು ಭಾರಿ ದೊಡ್ಡದಾಯಿತು. ಎಲ್ಲ ಸರಿ ಇದ್ದಾಗ ನಾವು ಅಧರ್ಮ ಮಾಡೋದಿಲ್ಲ ಅಂಬೋದಲ್ಲ. ಇನ್ನೇನು ಅಧರ್ಮ ಮಾಡಲೇಬೇಕು ಅನ್ನೋ ಪ್ರಸಂಗ ಬಂದರೂ ಅಧರ್ಮ ಮಾಡಲಿಲ್ಲವಲ್ಲ, ಅದು ಶುದ್ಧ ಧರ್ಮ ಅಂತ ಕರೀತಾರೆ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ರುಕೋದರಹ. ನಾವು ಧರ್ಮಾಚರಣೆ ಕಾನ್ಸೆಪ್ಟೇ ನಮಗೆ ಗೊತ್ತಿಲ್ಲ, ಶುದ್ಧ ಧರ್ಮಾಚರಣೆ ಏನು ಕಾನ್ಸೆಪ್ಟ್ ಬರುತ್ತೆ ಅವನಿಗೀಗ. ಇವತ್ತು ನಮಗೆ ಎಲ್ಲಿ ಸೋತಿದ್ದೇವೆ, ಧರ್ಮಾಚರಣೆ ತಪ್ಪಿ ಹೋಯಿತು. ಶುದ್ಧ ಧರ್ಮಾಚರಣೆ ಮಾಡೋರು ಕೂಡ ಪುರಂದರದಾಸರು ಹೇಳಿದ ಹಾಗೆ ಅದು ಹೊಟ್ಟೆಪಾಡಿನ ಧರ್ಮಾಚರಣೆ ಅಷ್ಟೆ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕ್ತಿ, ಬರೀ ಶೋ ಅಷ್ಟೇ. ಸಿನಿಮಾ ನಾಟಕಗಳು ಶೋ ಮಾಡ್ತಾರೆ ಅಂತ ಕೇಳ್ತೇವೆ, ಪಾಪ ಅವರದೇ ಶೋ ಮಾಡಕ್ಕೆ ಫೀಲ್ಡೇ ಅಂಥದ್ದು. ಆದರೆ ಇವತ್ತು ಜ್ಞಾನದಲ್ಲಿ ಸೋಗು ಬಂದರೂ ಅದು ಬಹಳ ಅನ್ಯಾಯ, ಅಪಚಾರ ಆದವ. ಇದು ಯಾವುದು ಎಲ್ಲಿ ನಡೆಬಾರದಲ್ಲಿ ನಡೆದರೆ ಅದನ್ನೇ ದುರಂತ ಅಂತ ಕರೆಯೋದು. ಇವತ್ತು ಕ್ಲಬ್ನಲ್ಲಿ ಡಿಸ್ಪೇಟ್ ಆಡ್ತಾರೆ ಅಂದರೆ ದುರಂತ ಅಲ್ಲ, ಮಠದಲ್ಲಿ ಡಿಸ್ಪೇಟ್ ಆದರೆ ದುರಂತ ಆಗುತ್ತೆ. ಇದ್ರ ಯೋಚನೆ ಮಾಡಬೇಕು. ಯಾರೋ ಅನ್ಯಾಯ ಮಾಡಿದರೆ ಅಲ್ಲ, ಯಾರು ಮಾಡಬಾರ್ದವ್ರು ಮಾಡಿದರೆ ಭಾರಿ ವ್ಯಥೆಯಾಗುತ್ತೆ ಅಂತ ಒಂದು ದುರಂತ ದುರ್ಯೋಧನ ಕಡೆ ನಡೀತಾ ಇದೆ. ಪಾಂಡವರು ವನದಲ್ಲಿ ಇದ್ದು ಅಷ್ಟು ಮೇಲೆ ಬರ್ತಾ ಇದ್ದಾರೆ. ಭೀಮಸೇನ ಅತ್ಯಂತ ಆಪತ್ಕಾಲದಲ್ಲೂ ಕೂಡ ಧರ್ಮವನ್ನು ಎಷ್ಟು ಸ್ವಲ್ಪ ತಪ್ಪಲಿಲ್ಲ, ಅಲ್ಲ ಸ್ವಲ್ಪನೂ ತಪ್ಪಲಿಲ್ಲ. ಇದು ಭಾರಿ ಆಶ್ಚರ್ಯ ಅಂತೆ, ಸ್ವಲ್ಪನೂ ತಪ್ಪಲಿಲ್ಲ. ಅತ್ಯುತ್ತಮವಾದ ಧರ್ಮವನ್ನೇ ಸದಾಕಾಲ ಮಾಡಿದಂಥ ಹಿರಿಮೆ ಭೀಮ ದ್ರೌಪದಿಯರು. ಇಡೀ ಪುರುಷ ಕೋಟಿಯಲ್ಲಿ ಭೀಮಸೇನ, ಸ್ತ್ರೀ ಕೋಟಿಯಲ್ಲಿ ದ್ರೌಪದಿ. ಅದಕ್ಕೆ ಅವರನ್ನು ಜೀವೋತ್ತಮರು ಅಂತೇಳಿ ಅವರನ್ನು ಕರೆದರೆ, ಸ್ತ್ರೀಯ ಜೀವರಲ್ಲಿ ಅತ್ಯುತ್ತಮ ಸ್ತ್ರೀ ಜೀವರು ಅಂದರೆ ದ್ರೌಪದಿ ಭಾರತೀಯರೇ. ಇದು ಅವರ ಜೀವನದ ರೀತಿ. ಆದರೆ ದುರ್ಯೋಧನ ಅಲ್ಲಿಗೂ ಬಿಡಲಿಲ್ಲ, ಮತ್ತೊಂದು ವ್ಯವಸ್ಥೆ ನಡೆದೋಯ್ತು. ಪಾಂಡವರು ಇಷ್ಟೆಲ್ಲ ನೋಡಿದ್ದೇವೆ ಕಳೆದ ಸಲ. ಆಗ ಒಂದು ಸಲ ಪಾಂಡವರೆಲ್ಲ ವನದಲ್ಲಿ ಇದ್ದ ಕಾಲಕ್ಕೆ, ಹಾಗೆ ವನವಾಸ ಮುಂದುವರಿತಾ ಇದ್ದ ಕಾಲಕ್ಕೆ ಕೃಷ್ಣನು ಬಂದಾಯಿತು, ಸತ್ಯಭಾಮಾದೇವಿ ಬಂದರು. ಸತ್ಯಭಾಮ ದ್ರೌಪದಿಯ ಸಂವಾದದೊಳಗೆ ಸ್ತ್ರೀ ಧರ್ಮದ ವಿಶೇಷವಾದ ರಹಸ್ಯವನ್ನೇ ತಿಳಿಸಿಬಿಟ್ಟು ಮಾನಸಿಕವಾದ ಶುದ್ಧಿ ಒಂದು ಕಡೆಗೆ, ಮತ್ತು ವ್ಯವಸ್ಥೆಯ ನಿರ್ವಹಣೆ ಇನ್ನೊಂದು ಕಡೆ, ಎರಡು ಮುಖ. ದ್ರೌಪದಿ ಹೇಳಿದರು, ದೇವೋ ಮನುಷ್ಯೋ ಗಂಧರ್ವೋ ಯುವಾಚಾಪಿ ಸ್ವಲಂಕೃತ ದ್ರವ್ಯವಾನ್ ಅಭಿರೂಪೋ ವಾ ನಮೇ ಅನ್ಯ ಪುರುಷೋ ಮತಃ. ನಾನು ಪರಪುರುಷನನ್ನು ಕನಸ ಮನಸ್ಸಿನ ಯೋಚಿಸಿಲ್ಲ. ಇದು ಪಾತಿವ್ರತ್ಯದ ಪರಾಕಾಷ್ಠೆ. ಅದಕ್ಕೆ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇನ್ ನಿತ್ಯಂ ಮಹಾಪಾತಕನಾಶನಂ ಅಂತ ಅದಕ್ಕೆ ಕರೆದಿದ್ದು. ಇದು ಒಂದು ವ್ಯವಸ್ಥೆ. ಇನ್ನೊಂದು ವ್ಯವಸ್ಥೆ ಅಂತ ಹೇಳಿದರೆ, ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ನೋಡಿಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ರಾಜ್ಯದ ವ್ಯವಸ್ಥೆ, ಮಹಾರಾಣಿಯಾಗಿ ಯುವರಾಣಿಯಾಗಿ ಅಂತಃಪುರಸ್ಥಸ್ಯ ಜನಸ್ಯ ಕೃಷ್ಣಾತು ಹರೇರ್ ಧರ್ಮ ಹಸಿ ಧರ್ಮ ನಿದರ್ಶನೀಚ. ಜನಗಳಿಗೆ ಧರ್ಮ ಶಿಕ್ಷಣವನ್ನು ಮಾಡ್ತಾ ಇದ್ದ. ನಮ್ಮ ಜನ ತುಂಬ ಗಂಭೀರ ಯೋಚನೆ ಮಾಡೋದು. ನಾವು ಮಾಡೋದು ಪಾರ್ಟ್ ಎ, ಇನ್ನೊಬ್ಬರ ಕೈಯಲ್ಲಿ ಮಾಡಿಸೋದು ಪಾರ್ಟ್ ಬಿ. ನಮ್ಮ ಜನಕ್ಕೆ ಗೊತ್ತಿಲ್ಲ, ಎರಡನ್ನೂ ಮಾಡಬೇಕು. ನಾವು ಹಾಗಲ್ಲ, ನಾವು ಮಾಡೋದಿಲ್ಲ, ಇನ್ನೊಬ್ರು ಮಾಡೋಕ್ಕೆ ಬಿಡೋದಿಲ್ಲ, ಅದು ಬೇರೆ ಜೊತೆ. ತಾನು ಮಾಡೋದಿಲ್ಲ, ಮತ್ತೊಬ್ರು ಮಾಡೋಕ್ಕೆ ಬಿಡೋದಿಲ್ಲ ಅಂತೇಳಿ ಎಷ್ಟು ದುರಂತ. ನೀನು ಮಾಡು, ಇನ್ನೊಬ್ಬರ ಕೈಯಲ್ಲಿ ಮಾಡಿಸು ಅಂತ ಹೇಳಿದ್ದ. ಯಾವಾಗಲೂ ಇನ್ನೊಬ್ರಿಗೆ ಯಾತಕ್ಕೆ ಮಾಡಿಸ್ಬೇಕು ಅಂದರೆ, ಎಷ್ಟು ಮಾಡಿದ್ರು ಕೂಡ ನಮ್ಮದು ಕಡಿಮೆನೇ ಆಗೋದು. ಮಾಡಿಸಿದಾಗ ಪುಣ್ಯ ಜಾಸ್ತಿ ಆಗುತ್ತೆ. ಮತ್ತು ಬ್ಯಾಂಕ್ನಲ್ಲಿ ಒಬ್ಬನೇ ಇಟ್ಕೊಂಡ್ರೆ ಬ್ಯಾಂಕ್ ಮಾಡೋಕ್ಕೆ ಬರ್ತಿದ್ದಿಲ್ಲ, ಅಷ್ಟು ಜನ ಸೇರಿದ್ದಕ್ಕೆ ಬ್ಯಾಂಕ್ ಮಾಡೋಕ್ಕಾಯ್ತು. ಒಬ್ಬರು ಹೇಳಿದ ರಥ ಮುಂದಕ್ಕೆ ಬರೋದಿಲ್ಲ, ತುಂಬ ಜನ ಸೇರಿ ಹೇಳಿದಾಗ ಮಾತ್ರ ರಥ ಮುಂದೆ ಬರೋದು. ಮತ್ತು ಜಗತ್ತಿನ ರಥ ಮುಂದೆ ಸಾಗಬೇಕು ಅಂತಿದ್ರೆ ಧರ್ಮಾಚರಣೆ ತುಂಬ ಜನ ಮಾಡಬೇಕು. ಏನು ನೀವು ಬರೋ, ಎಳಿಬೇಡ, ನಾನು ಒಬ್ಬನೇ ಹೇಳ್ತೀನಿ ಅಂತ ಯಾರೋ ಅನ್ನೋದಿಲ್ಲ. ಫಸ್ಟ್ ನೀನು ಬಾ ಅಂತ ಕರೀತಾನೆ, ಬಾ ಎಲ್ಲ ಎಳೆಯೋಣ ಬನ್ನಿ ಅಂತ ಕರೀತಾನೆ. ರಥ ಎಳೆಯುವ ವ್ಯವಸ್ಥೆ ಹಾಗೂ ಹಾಗೆ ಧರ್ಮಾಚರಣೆ ಮಾಡೋಣ ಬನ್ನಿ ಅಂತಾನೆ ಸ್ವಾಗತ ಮಾಡಬೇಕು. ಆ ದೃಷ್ಟಿಯಿಂದ ಭೀಮ ದ್ರೌಪದಿಯರು ನಡೆದಿದ್ದ ರೀತಿ ಹಾಗೆ ಪುರುಷರಿಗೆಲ್ಲ ಧರ್ಮ ಶಿಕ್ಷಣವನ್ನು ಅವರು ಮಾಡಿದರೆ, ದ್ರೌಪದಿ ದೇವಿ ಸ್ತ್ರೀಧರ್ಮ ಸಂಶಾಸನ ಭೃತ್ಯ ಕೋಶ ರಕ್ಷಾ ವ್ಯಯಾದೌ ಗುಣದೋಷ ಚಿಂತನೆ ಅಂತಃಪುರಸ್ಯ ಸ್ಥಶನಸ್ಯ ಕೃಷ್ಣಾತು ಆಸೀತ್ಥರೇಹೇ ಧರ್ಮ ನಿದರ್ಶನೀಚ. ಇನ್ನು ಪಾಠ ಮಾಡ್ಕೋಬೇಕು. ನಾನು ಮಾಡಬೇಕು, ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬೇಕು. ತುಂಬ ಜನ ನೋಡಿ ಮನೇಲಿ ಯಾರೋ ಬಂದಿರ್ತಾರೆ, ಯಾರು ಸಂಧ್ಯಾವಂದನೆ ಮಾಡಬೇಕು ಅಂತ ತಿಳ್ಕೊಳ್ಳಿ. ಮನೆಯಲ್ಲಿ ಸ್ವಲ್ಪ ಪಾತ್ರೆ ಇರುತ್ತೆ ಅಂತ ತಿಳ್ಕೊಬೇಡ. ಆಗ ಏನು ಮಾಡಬೇಕು, ನಾನು ಮಾಡ್ತೇನೆ ನಿಮಗೆ ಆಮೇಲೆ ಕೊಡ್ತೇನೆ ಅಂತ ಹೇಳಬಾರ್ದು. ಇದ್ದಿದ್ರಲ್ಲೇ ಬೇಗ ಕಾಲ ಬೀರೋ ಬಿಡುತ್ತೆ, ಆಮೇಲೆ ಇದ್ರಲ್ಲಿ ಬೇಗ ಮಾಡ್ಲಿಕ್ಕೆ ಬರುತ್ತೆ. ಅವ್ರು ಇರೋ ಲೋಟಲ್ಲಿ ತಾನೇ ಇಟ್ಕೊಂಡ್ಬಿಡ್ತಾನೆ, ಇನ್ನೊಬ್ರು ಇಲ್ದ ಮಾಡಿಬಿಡ್ತಾನೆ. ಅದನ್ನು ಗಂಟೆ ಗಂಟೆ ಮಾಡ್ತಾನೆ, ಒಂದಿಷ್ಟು ಮಾಡಿ 5 ಗಂಟೆ 2 ಗಂಟೆ ಮಾಡ್ತಾನೆ. ಯಾಕೆ ಇಳಿದವನಿಗೆ ಕಾಲಕ್ಕೆ ಅವಕಾಶ ಕೊಡಬಾರ್ದು, ಹಾಗೆ ಮಾಡಬಾರ್ದು. ತಾನು ಹಂಚ್ಕೊಂಡು ಮಾಡಬೇಕು, ನೀವು ಮಾಡಿ ನಾವು ಮಾಡ್ತೇವೆ. ಆ ಭಾವನೆ ಬಂದು ಎಷ್ಟು ಪುಣ್ಯ ಬರುತ್ತೆ. ಇವನೇನೋ ಕೊಡೋದಿಲ್ಲ ಅಂದ್ಬಿಡ್ತಾನೆ, ಬಿಟ್ಟುಬಿಡ್ತಾನು. ಮರು ದಿವಸ ತಾನೇ ಬಿಟ್ಟುಬಿಡ್ತಾನೆ, ಬಿಡಿಸ್ತಾ ತಾನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟು, ನಿನ್ನೆ ಹಾಗೂ ಮಾಡಲಿ, ಇವತ್ತೆ ಬೀಳುತ್ತೆ ಬಿಟ್ಟರಾಯ್ತು ಅಂತ ಆಮೇಲೆ ಬಿಟ್ಟೇ ಬಿಡ್ತಾನೆ. ಧರ್ಮದ ಬಗ್ಗೆ ಸ್ಫೂರ್ತಿ ಕೊಡಬೇಕು ಯಾವಾಗಲೂ ಕೂಡ. ಯಾಕೆ ಮಾಡ್ತಿ ಅನ್ನಬಾರದು, ಯಾಕೆ ಮಾಡೋದಿಲ್ಲ ಅನ್ನಬೇಕು. ಧರ್ಮಾಚರಣೆ ಯಾಕೆ ಮಾಡೋದಿಲ್ಲ, ಮಾಡು. ಏನು ಏನು ಆಯಿತು ಈ ಜನಕ್ಕೆ, ಮೌನವನೇ ಹಿಡಿದಿಹರು. ನಾರಾಯಣ ಅಂತ ಅನ್ನೋದಿಲ್ವಲ್ಲ, ನಾಲಿಗೆ ಮುರಿಯಿತೋ ನೆಗ್ಗಿಲ ಕೊನೆ ಮುಳ್ಳು ಬಾಲತನದಲ್ಲಿ ಭೂತತಾ ಬಡಿಯಿತೋ ಅಂತ ಪುರಂದರದಾಸರು ಹೇಳುತ್ತಾರೆ. ಏನಾಗಿದೆ ಇವರಿಗೆ ನಾರಾಯಣ ಅನ್ನಕ್ಕೆ ಬರೋದಿಲ್ವಲ್ಲ, ಅನ್ನಿಸ್ಬೇಕು ತಾನು ಅನ್ನಬೇಕು ಇನ್ನೊಬ್ಬರ ಕೈಯಲ್ಲಿ ಅನ್ನಿಸ್ಬೇಕು. ಅದನ್ನೇ ಭೀಮ ದ್ರೌಪದಿಯರು ಎದ್ದು ಕಾಣ್ತಕ್ಕಂಥ ಗುಣ. ಆ ವ್ಯವಸ್ಥೆಯನ್ನು ನೋಡಿಕೊಂಡಿದ್ದಕ್ಕೆ ಅಷ್ಟು ಮಹತ್ವ ಬಂತು. ತಾನು ಊಟ ಮಾಡ್ತಾನೆ ದೊಡ್ಡ ದೊಡ್ಡ ಸಮಾರಾಧನೆ ಅಲ್ಲ, ಅದು ಇನ್ನೊಬ್ರಿಗೆ ಹಾಕ್ತಾನೆ ಆಗ ಸಮಾರಾಧನೆ ಅಲ್ಲ, ತಾನು ತಿಂದರೆ ಸಮಾರಾಧನೆ ಅಲ್ಲ, ಬರೀ ಊಟ ಅಷ್ಟೇ. ಇನ್ನೊಬ್ಬರಿಗೆ ಹಾಕಿದಾಗ ತುಂಬ ಹೆಚ್ಚಿದನೆ ಹಾಕ್ತಾ 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 ಹೋದಂತೆ ದೊಡ್ಡ ಸಮಾರಾಧನೆ ಎನಿಸಿಬಿಡ. ಎಲ್ಲದರಲ್ಲೂ ಹಾಗೇನೆ, ಅನ್ನ ಮಾತ್ರ ತ್ಯಾಗ ಅಲ್ಲ, ಎಲ್ಲದಕ್ಕೂ ತ್ಯಾಗನೆ. ಅದೆಲ್ಲ ದ್ರೌಪದಿ ದೇವಿ ಹೇಳಿದರಂತೆ, ಅದನ್ನು ಸತ್ಯಭಾಮಾದೇವಿ ಭಾರಿ ಮೆಚ್ಚುತ್ತಾರೆ. ಈಕೆ ಮಹಾಲಕ್ಷ್ಮಿ, ಹಾಗೆ ಸಾಕ್ಷಾತ್ ಸರಸ್ವತಿ, ಲಕ್ಷ್ಮೀ ಸರಸ್ವತಿಯ ಸಂವಾದ. ಲಕ್ಷ್ಮೀ ಸರಸ್ವತಿಯರು ನೇರ ಮಾತಾಡಿದಂಥ ದೃಷ್ಟಾಂತ ಅಲ್ಲಿ ಬಂದಿದೆ. ಕೃಷ್ಣ ಕೆಲವು ದಿವಸಗಳ ಕಾಲ ಇದ್ದು ಪಾಂಡವರಿಗೆ ವಿಶೇಷವಾದಂಥ ಸಂತೋಷ ಉಂಟು ಮಾಡಿ ಮತ್ತೆ ತಾರಲಿಂದ ಹೊರಟಂತೆ. ಅಷ್ಟೊತ್ತಿಗೆ ಸರಿಯಾಗಿ ಒಂದು ದಿವಸ ಉಳಿದ ಪಾಂಡವರೆಲ್ಲ ಬೇಟೆಗೆದ್ದ ಹೋಗಿದ್ದಾರೆ. ಆಗಲೂ ಅರ್ಜುನ ಬಂದಾದ್ಮೇಲೆ ಕಥೆ ಇದು, ಅರ್ಜುನ ಬಂದಿದ್ದಾನೆ ಈಗಾಗಲೇ, ಎಲ್ಲರೂ ದುಷ್ಟಮೃಗಗಳನ್ನು ಸಂಹಾರ ಮಾಡಲಿಕ್ಕೆ ಅಂತ ಹೊರಟಿದ್ದ ಕಾಲಕ್ಕೆ ಒಂದು ಪ್ರಸಂಗ ನಡೆದಿದೆ. ಜಯದ್ರಥ, ಅವನು ಗೊತ್ತು ಈ ದುಶ್ಯಲೆಯ ಗಂಡ, ದುಶ್ಯಲೆ ದುರ್ಯೋಧನಾದಿ 100 ಜನ ಕೌರವರ ತಂಗಿಯು, ಅಂದರೆ ಪಾಂಡವರಿಗೂ ಭಾವಮೈದನೇ ಆ ಲೆಕ್ಕದೊಳಗೆ, ಇವರೆಲ್ಲ ಅಣತಾನ್ಮಂದ್ರ. ಆದ್ದರಿಂದ ಅವನೇನು ಮಾಡಿದನಂತೆ, ಪ್ರಜನ್ ವಿವಾಹಾರ್ಥಮಸೌ, ಮದುವೆ ಮಾಡಿಕೊಳ್ಳಕ್ಕೆ ಅಂತ ಹೊರಟಿದ್ದಂತೆ. ಇನ್ನೂ ಅಷ್ಟು ವಯಸ್ಸ ಅದು 70 ಇದ್ದಾನಾಗಲೇ, ಅವನು ಇನ್ನೂ ಮದುವೆ ಯೋಚನೆ ಮಾಡ್ತಿದ್ದಂತೆ. ಪಾಪ, ಮದುವೆ ಮಾಡಿಕೊಳ್ಳಕ್ಕೆ ಅಂತ ಹೊರಟಿದ್ದಂತೆ. ಎನ್ ರೂಟ್ ಇದೇ ದಾರಿ ಆಗ್ಬೇಕು ಅವರಿಗೆ, ಪಾಂಡವರಲ್ಲಿ ವಾಸ ಮಾಡ್ತಿದ್ರಲ್ಲ ವನದೊಳಗೆ, ಅಲ್ಲೇ ಬಂದನಂತ ಉದ್ದೇಶ ಏನು ಗೊತ್ತಂದ್ರೆ ವೈಭವ ತೋರಿಸ್ಕೊಂಡು ಹೋಗ್ಬೇಕು ಇವ್ರ ಮುಂದೆ. ಕೆಲವರು ಇರ್ತಾರೆ, ಇನ್ನೊಬ್ಬರಿಗೆ ತನ್ನ ಸಂಪತ್ತು ತೋರಿಸಿದ್ರೆ ಭಾರಿ ಖುಷಿಯವನು. ಜಯದ್ರಥನಿಗೆ ಆ ಒಂದು ಹುಚ್ಚು, ಅದೇ ಜಾಗದಲ್ಲೇ ಹೊರಟ ಆಶ್ರಮದ ಮುಂದೆ ಬಳಿಯಲ್ಲೇ ಹೋಗ್ತಾ ಇದ್ದ. ಆಗ ಅವನಿಗೆ ವಿಷಯ ಎಲ್ಲ ಸಂಗ್ರಹ ಮಾಡಿದ್ದಾಗಲೇ ನೋಡಿಯೂ ಬಿಟ್ಟ, ಓ ಪಾಂಡವರು ಯಾರೂ ಇಲ್ಲ, ದ್ರೌಪದಿ ಒಬ್ಬಳೇ ಇದ್ದಾಳೆ. ಅದು ಎಲ್ಲರೂ ಆಗಿನ ಕಾಲ ದ್ರೌಪದಿ ಮೇಲೆ ಕಣ್ಣು ಹಾಕಿದವರೇನೆ. ಅದಕ್ಕೆ ಕಾರಣ ದ್ರೌಪದಿ ತ್ರಿಲೋಕವನಿತಾ ಅಧಿಕ ರೂಪಸಾರ ವರ್ಣನೆ ಮಾಡಿದ್ದಾರೆ. ಸತ್ಯ ರುಕ್ಮಿಣಿ ಸತ್ಯಭಾಮೆಯರ ಅನಂತರ ಅವರ ಸಾಕ್ಷಾತ್ ಮಹಾಲಕ್ಷ್ಮಿಯ ರೂಪಗಳು. ದ್ರೌಪದಿಯಂತ ಸುಂದರಿ ಜಯನ್ನ ಜಗತ್ತು ಕಾಣಲೇ ಇಲ್ಲ, ಅದರಿಂದಾಗಿನೇ ಮಹಾದುಷ್ಟರೆಲ್ಲ ಕಣ್ಣು ಹಾಕಿದವರೇ. ಆದರೆ ಸಾಮರ್ಥ್ಯ ಇರಲಿಲ್ಲ, ಆದ್ದರಿಂದ ಎಲ್ಲ ಧನಸ್ಸನ್ನು ಮತ್ಸ್ಯಂತ ಭೇದ ಮಾಡಕ್ಕೆ ಓಡಿ ಹೋಗಿದ್ದವರೇ ಆಗದೇನೆ. ಈಗ ನೋಡಿದರೆ ಯೋಚನೆ ಮಾಡಿದವರು, ಓ ಪಾಂಡವರು ಯಾರೂ ಇಲ್ಲ, ದ್ರೌಪದಿ ಒಬ್ಬಳೇ ಇದ್ದಾಳೆ, ನಾನು ಯಾಕೆ ಅಪಹರಣ ಮಾಡಬಾರದು ಅಂತ ಯೋಚನೆ ಮಾಡ. ಈ ತಲೆ ಅವರಿಗೆ ಬಂತು, ಎಷ್ಟು ದುಷ್ಟ ಅವರು, ಸಾಮಾನ್ಯ ಪರಸ್ತ್ರೀ ಒಬ್ಬಳೇ ಇದ್ದಾಳೆ, ಆ ಕಡೆ ಹೋಗಲೇಬಾರದು ಮೊದಲು, ಇಲ್ಲ ಬೇಡ ಆಗಿರು ಬರೋದಿಲ್ಲ ಅಂತ. ಇದೇ ಸಮಯ ಅಂತ ಹೋಗ್ಬೇಕಾದ್ರೆ ಇಷ್ಟು ದುಷ್ಟ ಅಂತ ಆಗಲಿಲ್ಲ. ಅವನು ನೇರವಾಗಿ ಅಲ್ಲಿಗೆ ಬಂದ, ಆಶ್ರಮಕ್ಕೆ ಪ್ರವೇಶವನ್ನು ಮಾಡಿದ. ಇದೆಲ್ಲ ರಾಮಾಯಣಕ್ಕೆ ಹೋಗ್ತೇವೆ ನಾವೀಗ, ರಾವಣ ಹಾಗೆ ಮಾಡಿದ್ದು. ಸೀತೆ ಒಬ್ಬಳೇ ಇದ್ದಾಗ ಅಪಹರಣ ಮಾಡಲಿಕ್ಕೆ ಅಂತ ಬಂದವನು ರಾವಣ, ಅದೇ ದ್ರೌಪದಿ ಒಬ್ಬಳೇ ಇದ್ದಾಗ ಅಪಹರಣ ಮಾಡಲಿಕ್ಕೆ ಬಂದವನು ಈ ಜಯದ್ರಥ. ಅವನು ರಾವಣ, ಇವನು ಕೌರವ ದುರ್ಯೋಧನ ಭಾವವೈದನ, ಒಂದೇ ರೀತಿ ಇದ್ದ ಸ್ವಭಾವ. ಬಂದ ಶಿರು ಒಬ್ಬ ತನ್ನ ಶಿಷ್ಯನ ಕಳಿಸಿದಂತೆ, ಅಂತ ಶಿಷ್ಯರು ಇರ್ತಾರೆ ಪಾಪ. ಕೋಟಿ ಕಾಶ್ಯ ಅಂತೇಳಿ, ಕೋಟಿ ಕಾಶ್ಯ ಅಂತ ಅವನ ಹೆಸರು. ಕಾಶಿ ದೇಶದವನು ಅಂತ ಕಾಶ್ಯ ಅಂತಿದ್ರು, ಕೋಟಿ ಅಂತ ಅವನ ಹೆಸರು. ಬಹುಶಃ ಕೋಟಿ ಅಂತರ ಪಾಪ ಮಾಡಿರಬೇಕು, ಅದಕ್ಕೆ ಆ ಹೆಸರು ಬಂದಿರಬೇಕಷ್ಟೇ. ವಿನ್ನಹಕ್ಕೆ ಬಾಯಿಲ್ಲವಯ್ಯ, ಅನ್ನಂತ ಅಪರಾಧ ಎನ್ನೊಳಗೆ ಇರಲಾಗಿ ಅಂತ ಹೇಳಿದ ಹಾಗೆ ಮಹಾಪಾಪಿಷ್ಟ ಅವನು. ಅವನೇನು ಮಾಡಿದನಂತೆ, ಕಳಿಸ್ತಾನೆ ಹೋಗು ದ್ರೌಪದಿಯನ್ನು ಕರ್ಕೊಂಡು ಬಾ ಅಂತ ಕಳಿಸಿದ್ದಾನೆ. ದುರ್ಯೋಧನ ದುಶ್ಯಾಸನ ಕಳಿಸಿ ದ್ರೌಪದಿ ಸಭೆಗೆ ಕರ್ಕೊಂಡು ಬಾ ಅಂತ ಹೇಳಿದ್ನಲ್ಲ, ಆ ಟೈಪ್ ಇತ್ತು. ಅವ್ರು ಕಳಿಸಿ ಅವ್ರು ಬಂದಂತೆ. ಬಂದ್ಬಿಟ್ಟು ದ್ರೌಪದಿಯನ್ನು ಅವನು ಹೇಳಿದ ಮಾತನ್ನು ಕೇಳಬೇಕು ಅವನು ಪಾಪಿಷ್ಟ. ಬಂದವನೇ ದ್ರೌಪದಿ ಜಯದ್ರಥ ಕರೀತಾನೆ ಬಾ, ಏ ದೊಡ್ಡ ಆರ್ಡರ್ ಇವೊಂದು, ಇದು ಮಹಾಮೂರ್ಖ ಇವರು. ದ್ರೌಪದಿ ಯಾವನು ನಿನ್ನ ಜಯದ್ರಥ, ಹೋಗಯ್ಯ ಬರೋದಿಲ್ಲ ಅಂತ ಹೇಳಿದರೆ ಕೈಗೆ ಎಳಿಲಕ್ಕೆ ಹೋದ್ರಂತ. ಆಗ ದ್ರೌಪದಿ ದೇವಿ ಒಂದು ಸಲ ಕೈ ಹಿಂದಕ್ಕೆ ಎಳ್ಕೊಂಡ್ರೆ ತಪ್ಪಂತ ಎಚ್ಚರ ತಪ್ಪಿ ಬಿಡ್ತಾನೆ ಲೆಕ್ಕ ಹಾಕಿ. ದ್ರೌಪದಿಯ ಸಾಮರ್ಥ್ಯ ಎಷ್ಟಿತ್ತು ಅಂದರೆ ಆ ಕ್ಷಣಕ್ಕೆ ಎಚ್ಚರ ತಪ್ಪಿ ಬಿಡ್ತಾ ಇದ್ದ. ಈ ರೀತಿ ದುಶ್ಯಾಸನ ಮಾಡಬಹುದಾಗಿತ್ತು ದ್ರೌಪದಿ ದೇವಿ, ಸ್ವಲ್ಪ ವ್ಯತ್ಯಾಸ ಗಮನಿಸಬೇಕೀಗ. ಸಭೆ ತುಂಬಿದ ಸಭೆಯಲ್ಲಿ ಸೀರೆ ಎಳಿಲಕ್ಕೆ ಅಂತ ಬಂದರೆ ದ್ರೌಪದಿ ಹಾಗೆ ಮಾಡೋದಿಲ್ಲ. ಇಲ್ಲಿ ನೋಡಿದರೆ ತಾನು ಜೋರಾಗಿ ಹೇಳಿದ ಹಪ್ಪತ್ತು ಬಿಡ್ತಾನ, ಯಾಕೆ ಹೀಗೆ ಮಾಡಿದ್ದು ಅಂತ ಪ್ರಶ್ನೆ. ನಮ್ಮ ಜನ ಯೋಚನೆ ಮಾಡೋ ಅಭ್ಯಾಸ ಇಟ್ಟಿಲ್ಲ, ಅದು ಬರೀ ಭಯ ಅಭ್ಯಾಸನೇ ಜಾಸ್ತಿ. ಆದ್ದರಿಂದ ಏನೋ ನೋಡಿದ್ರಾ ಅಲ್ಲಿ ಹಾಗೆ ಹೀಗೆ ಮಾಡಬೇಕಾ, ಈಗ ಹೇಳೋ ಪ್ರಶ್ನೆ ಕೇಳುತ್ತಾರೆ. ಅಲ್ಲಿ ಕಾರಣ ಇದೆ, ಅಲ್ಲಿ ಯಾಕೆ ಹಾಗೆ ಮಾಡಲಿಲ್ಲ ಅಂದರೆ ಅಲ್ಲಿ ಭೀಮಸೇನ ಪಾಂಡವರೆಲ್ಲ ಎದುರಿಗಿದ್ದಾರೆ, ಅವರು ಜವಾಬ್ದಾರಿ ಅದು, ತಾವು ಮಾಡ್ಲಿಕ್ಕೆ ಹೋಗಲಿಲ್ಲ. ಇಲ್ಲಿ ಅಂಥವ್ರು ಯಾರೂ ಇಲ್ಲ, ತಮ್ಮದೇ ಜವಾಬ್ದಾರಿಯ. ಎಷ್ಟು ವ್ಯತ್ಯಾಸ ಇದೆ ಈಗ, ಇನ್ನೊಬ್ಬರಿದ್ದ ಕಾಲಕ್ಕೆ ನಡ್ಕೊಳ್ಳೋ ರೀತಿ ಬೇರೆ, ಒಬ್ಬರೇ ಇದ್ದ ಮಾಡೋ ರೀತಿ ಬೇರೆ. ಅದನ್ನೆಲ್ಲ ಯೋಚನೆ ಮಾಡಿ ಅದೇ ಧರ್ಮ ಅಂದ್ರೆ ಹಾಗೇನೆ. ಇನ್ನೊಬ್ಬರು ಇದ್ದ ಕಾಲಕ್ಕೆ ಅವರು ಜವಾಬ್ದಾರಿ ಅಂತ ನೇರ ಕಾಸ್ತಾನ ಗಲಾಟೆ ಮಾಡ್ತಾರೆ. ಯಾರೋ ಬಂದು ಮೇಷ್ಟು ಇರ್ತಾರೆ, ಹುಟ್ಟು ಸುಮ್ಮನೆ ಇರ್ತಾರೆ, ಮೇಷ್ಟು ಜವಾಬ್ದಾರಿ ಸುಮ್ಮನೆ ಇರೋದು. ಅವ್ರನ್ನ ಸುಮ್ಮನೆ ಇರಿಸ್ಬೇಕಾದ್ರೆ ಗೆಟ್ ಔಟ್ ಅವರ್ ಅನ್ಬೇಕು, ಇವರೇನು ಮಾಡಬೇಕಾಗಿಲ್ಲ. ಮೇಷ್ಟು ಇದ್ರ ಕಾಲಕ್ಕೆ ಮಾಡಿದರೆ ಹಾಗೆ ಬಂದು ಮಾನಿಟರ್ ಬಂದು ನೋಡ್ತಾನೆ, ಹೇಗೆ ಗಲಾಟೆ ಮಾಡಬೇಡಿ ಅಂತ ಹೇಳಿದ್ದೆ. ಅವರಿದ್ದ ಇಲ್ಲದೇ ಇದ್ದಾಗ ಅವನ ಕೆಲಸ ಹೊತ್ತಿದ್ದಾಗ ಮನೆ ವೇಷ್ಟರೆ ಮನೆ ಇಟ್ಟರೆ ಮಾಡಲಿಕ್ಕೆ ಹೋಗಬಾರದು. ಈ ಮತ್ತೆ ಅವನೇ ಉಳಿದ ಹುಡುಗರ ಮೇಲೆ ತನ್ನ ದರ್ಬಾರ ಅಷ್ಟೇ. ಇದನ್ನೇ ಧರ್ಮದ ಒಂದು ವ್ಯವಸ್ಥೆ ಇದ್ದರೆ ಹಾಗೆ. ಅದಕ್ಕೆ ಅಲ್ಲಿ ಅವರೆಲ್ಲ ಇದ್ದಿದ್ದರಿಂದ ಅದು ಭೀಷ್ಮದ್ರೋಣಾದಿಗಳು ಬೇರೆ ಇದ್ದಾರೆ, ಅಷ್ಟು ಜನದ ಮಧ್ಯೆ ನಡೆದಾಗ ಅವರೆಲ್ಲ ನೋಡಬೇಕು ಆ ಮಾತನ್ನು. ಆದರೆ ಅವರು ಅಲ್ಲೂ ಭೀಮಸೇನ ಹೊರತು ಎಲ್ಲರೂ ದಾರಿ ತಪ್ಪಿದವರೇನೆ. ವಿದುರನಿಗೆ ಮಾಡಕ್ಕೆ ಅಸಾಧ್ಯವಾಯಿತು, ಅಸಮರ್ಥನಾಗಿದ್ದ. ಇಲ್ಲಿ ನೋಡಿದ್ರೆ ಬೇರೆ ಯಾರೂ ಇಲ್ಲ, ಧೌಮ್ಯರಿದ್ರಂತಷ್ಟೇ. ಅವರೇನು ಮಾಡಾಗಿಲ್ಲ, ಆಚಾರ್ಯರಷ್ಟೇ ಪಾಪ ಅವರು, ಪುರೋಹಿತರು. ಅವ್ರ ಕೈಯಲ್ಲಿ ಸಾಧ್ಯ ಇಲ್ಲ, ತಾವು ಜೋರಾಗ ತಪ್ಪಂತೆ ಬಿಡ್ತಾನ ಕೋಟಿ ಕಾಸ್ಯ.
ಆಮೇಲೆ
ಜಯದ್ರಥ ನೋಡ್ತಾನೆ, ಆಗ ತಾನೇ ಬಂದನಂತೆ. ಅದು ಪಾಠ ಕಲೀಲಿಲ್ಲ, ಅದು ಇಂಪಾರ್ಟೆಂಟ್. ಅದು ಇವನಿಗೆ ಆದ ಶಿಕ್ಷೆ ತನಗಾಗುತ್ತೆ ಅಂತ ಯೋಚನೆ ಮಾಡಬೇಕೋ ಬೇಡೋ, ಪಾಠ ಕಲೀಲಿಲ್ಲವಂತೆ, ಕಷ್ಟ ಬಂದಂತೆ. ಆಗ ದ್ರೌಪದಿ ನೋಡ್ತಾರೆ, ಮಹಾಪಾಪಿಷ್ಟ ಇವನು, ಸಂಬಂಧಿ ಬೇರೆ, ಅದೊಂದು ದೊಡ್ಡ ದುರಂತ ಅದು ಬಂದು. ಇಂಥ ಪಾಪಿಷ್ಟನನ್ನ ನಿಗ್ರಹ ಮಾಡೋದು ಈ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ. ಧೌಮ್ಯರಿಗೆ ಧ್ರೌಮ್ಯರೇ ಬನ್ನಿ, ಅವನ ರಥ ಹತ್ತೋಣ, ನಾವು ಕೂಗೋಣ ಪಾಂಡವರನ್ನ ಅಂತ ಹೇಳಿ ರಥ ಹತ್ತುತ್ತಾ ಭೀಮಸೇನ ಅರ್ಜುನ ಅಂತ ಕೂಕೊಂಡ್ರು. ಭೀಮಸೇನ ಅರ್ಜುನ ಹೆಸರು ಹೇಳಿದ್ರಂತೆ. ನಮಗೆಲ್ಲ ತತ್ವ ಇದು ಒಂದು, ಪರಸ್ತ್ರೀಯರಿಂದ ಪ್ರಸಂಗ ಒದಗಿದಾಗ ಭೀಮಸೇನನ್ನು ಸ್ಮರಣೆ ಮಾಡಿಕೊಳ್ಳಿ. ಎಲ್ಲ ಭೀಮನ ಸ್ಮರಣೆ ಮಾಡಿದ ಮೇಲೆ ಬಿಟ್ಟು ಹೋಗದೆ, ಭಯ ಬಿಟ್ಟು ಹೋಗೋದಿಲ್ವಾ, ಅಂಜಿಕಿನ್ಯ ಆತ ಕಯ್ಯ. ಅದು ಒಳ್ಳೆ ಮಾತಿದು ಒಂದು. ಅಂದರೆ ಪುರುಷರಾದರೆ ವಾಯುಸ್ತುತಿ, ಸ್ತ್ರೀಯರಾದರೆ ಮಧ್ವನಾಮ ಹೇಳಿದರೆ ಖಂಡಿತ ಪರಿಹಾರವಾಗ್ತದೆ. ಆ ಕಾರಣ ಭೀಮ ಅರ್ಜುನ ಅಂತ ಹೇಳಿದ್ದು ಅಷ್ಟೊತ್ತಿಗೆ ಅವ್ರು ಬಂದೇ ಬಿಟ್ರಂತೆ ಪಾಂಡವ. ಇದು ಹೇಗೆ ಗೊತ್ತಾಯಿತು ಅಂತ ಪ್ರಶ್ನೆ, ಮೊಬೈಲ್ ಇಟ್ಕೊಂಡಿದ್ರ, ಇದೊಂದು ಪ್ರಶ್ನೆ ಇದು. ತಕ್ಷಣ ಹೇಗೆ ಗೊತ್ತಾಗ್ಬಿಡುತ್ತೆ ಇವರಿಗೆಲ್ಲ, ಇವತ್ತು ನೋಡಿ 100 ವರ್ಷಗಳಿಂದ ಹೇಳಿ ಏನು ಅರ್ಥ ಆಗಿ ಇವತ್ತು ನಮ್ಗೆ ಅರ್ಥ ಆಗುತ್ತೆ. ಹಿಂದಿನ ಕಾಲ ಫೋನ್ ಬಂದರೆ ಎಷ್ಟೋ ಬದಲಾವಣೆ ಆಗೋಯ್ತು, ಈ ಮೊಬೈಲ್ ಬಂದಮೇಲೆ ಅಂತೂ ಏನು ಯೋಚನೆ ಇಲ್ಲ. ಇದು ಎಷ್ಟು ತಂತ್ರಜ್ಞಾನ ಮುಂದುವರೆದ ಆಶ್ಚರ್ಯನೇ ಆಶ್ಚರ್ಯ. ನಮ್ಮ ಈ ವಿಜ್ಞಾನಿಗಳ ತಂತ್ರಜ್ಞಾನ ಎಷ್ಟಿದ್ರೆ ದೈವಿಕ ತಂತ್ರಜ್ಞಾನ ಹೇಗಿರಬೇಕು? ಮೆಸೇಜ್ ಹೇಗೆ ಹೋಯಿತು ಪಾಂಡವರಿಗೆ ಬಹಳ ಮುಖ್ಯ. ಇವರು ಕೂಗ್ತಾ ಇದ್ದಾರೆ, ಅವರು ಬಂದರು, ಹೇಗೆ ಬಂದರು? ಭೀಮಸೇನಗನೇ ಕೇಳಿಸುತ್ತೆ, ವಾಯುದೇವರಿಗೆ ಕೇಳಿಸುತ್ತೆ ಬಿಡಿ, ಉಳಿದವ್ರಿಗೆ ಕೇಳಿಸ್ಲಿಕ್ಕೆ ವಾಯುದೇವರು ಬೇಕು. ಈ ಮಧ್ಯೆ ಇದುವರೆಗೆ ಗಾಡಿಯಿಂದ ಕೇಳಿಸಕ್ಕೆ ಯಾರಿಗ ಕೂಲಕ್ಕೂ ಬರೋದಿಲ್ಲ, ಕೇಳಿಸೋದೂ ಇಲ್ಲ. ಅದು ಸೈನ್ಸೇ ಪ್ರೂವ್ ಮಾಡಿಬಿಟ್ಟಿದೆ. ಮೀಡಿಯಾ ಮೇಲೆ ಹೋದ್ರೆ ಟ್ರಾವೆಲ್ ಸೌಂಡ್ ಟ್ರಾವೆಲ್ಲೇ ಮಾಡೋದಿಲ್ಲ ಅಂತ ಗೊತ್ತಿದೆ. ಇವತ್ತು ವಾಯುದೇವರಿಗೆ ಕೇಳಿಸಿದ್ದು ಸರಿನೇ, ಅರ್ಜುನಾದಿಗಳು ಹೇಗೆ ಕೇಳಿಸ್ತು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಅಲ್ಲಿ ದುಶ್ಶಕರಗಳನ್ನು ಕಂಡ್ರಂತೆ. ಇದು ಮುಖ್ಯ, ಅದೇ ಮೆಸೇಜ್ ಅದು. ಬಂತು ಶಕರಗಳನ್ನು ನೋಡಿದರಂತೆ. ಓ, ಯಾರೋ ದುಷ್ಟ ಆಕ್ರಮಣಕ್ಕೆ ಬಂದಾಗ ಕಾಣುತ್ತೆ ನೋಡಿ, ದೈವಿಕವಾದಂಥ ಮೆಸೇಜ್ ಕೊಡೋ ಕ್ರಮ ಇದು. ಇವತ್ತು ನಮ್ಮ ಕಾನ್ಸೆಪ್ಟ್ ಹೊರಟೋಗ್ಬಿಡ್ತದೆ. ಹಿಂದಿನ ಕಾಲಕ್ಕೆ ಮಳೆ ಬರುತ್ತೋ ಇಲ್ಲೋ ಅಂತ ನೋಡಿ ಹೇಳ್ತಿದ್ರು, ರೈತರು ಹೇಳ್ತಿದ್ರು ಮಳೆ ಬಂದೇ ಬರುತ್ತೆ ಅಂತ ಹೇಳಿ. ಅಷ್ಟು ಯಾರು ಬಂದೇ ಬರ್ತಿತ್ತು ಮಳೆ, ಬರೋದಿಲ್ಲ ಬರೋದಿಲ್ಲ. ಕೆಲವು ಅಂತ ಇನ್ನೇನು ಮಳೆ ಬರುತ್ತೆ ಎಂಬಷ್ಟು ವಾತಾವರಣ ಹಳ್ಳಿಗಳಲ್ಲಿ ಸುರಿಯುತ್ತ ಹಳ್ಳಿ ನೋಡಿ ಹೇಳಿ, ಎಲ್ಲ ಬರದೆ ಮಳೆ ಬರೋದಿಲ್ಲ ಬಿಡಿ ಅಂತ ಹೇಳಿದೆ. ತಕ್ಷಣ ಏನು ಸುಮ್ಮನೆ ಹೇಳೋದಲ್ಲ ಅದು, ಇವರು ನಮ್ಮ ಹವಾಮಾನ ಡಿಪಾರ್ಟ್ಮೆಂಟ್ ಹೇಳ್ತಿರ್ತಾರೆ, ಭಾರಿ ಮಳೆಯಿಂದ ಸಾಮಾನ್ಯದವರಿಗೆ ಆಗುವ ಸಂಭವ ಇದೆ ಅಂತ ಸುದ್ದಿ. ಇದು ಯಾವ ಸೈನ್ಸ್ ಇದು ಒಂದು? ಆದ್ರೆ ಯಾರು ಬೇಕಾದ್ರೆ ಹೇಳ್ತೀವಿ, ಹೇಳೋದಿಲ್ಲ. ಭಾರಿಯಿಂದ ಸಾಧಾರಣದವರಿಗೆ ಮಳೆ ಆದರೂ ಆಗಬಹುದು ಅಂತ ಹೇಳಿದ್ರೆ ಇಷ್ಟಕ್ಕೆ ಏನು ಹೇಳಬೇಕು? ಇದಕ್ಕೆ ನಿಜವಾದ ಅರ್ಥದೊಳಗೆ ಇದು ಯಾವ ಮೆಸೇಜು ಹಳ್ಳಿ? ಅವ್ನು ಗ್ಯಾರಂಟಿ ಹೇಳ್ತಾ, ಇನ್ನೇ ಗ್ಯಾರಂಟಿ ಮಳೆ ಇಲ್ಲ, ಏನಿಲ್ಲ, ನೀವು ಮುಂದೆ ಹೋಗಿ ಪರವಾಗಿಲ್ಲ, ಮಳೆ ಬರೋದಿಲ್ಲ. ಅದು ನೋಡಿ, ಈ ಕಡೆ ಮಿಂಚುತ್ತೆ ಅಂತ ಹೇಳ್ತಾ ಇದ್ದ, ಈ ಕಡೆ ಮಿಂಚುತ್ತೆ ಮಳೆ ಬರೋದಿಲ್ಲ. ಇದೆಲ್ಲ ಆ ಸೈನ್ಸ್ ಹೊರಟೋಗ್ಬಿಟ್ಟಿದೆ. ಇವತ್ತಿನ ದಿವಸ ಕೆಲವು ದಿಕ್ಕೆಲ್ಲ ಮಿಂಚು ಮಾಡಿ ಮಳೆ ಬಂದರೆ ಏನು ಮಾಡಿ ಮಳೆ ಬರೋದೇ ಇಲ್ಲ, ಕೆಲಸ ಹೋಗಬೇಡಿ ಮಳೆ ಬಂದ್ಬಿಡುತ್ತೆ ಅಂತ ಏನು ಕ್ಲಿಯರ್ ಇರುತ್ತೆ. ಒಂದು ಚೂರು ಮೋಡಗೆ ಏನಿರ ಅವ್ರು ಹೇಳ್ತಾ, ಇಲ್ಲ ಇಲ್ಲ ಈ ಕಡೆ ಮಿಂಚುತ್ತೆ, ಸ್ವಲ್ಪ ಮಳೆ ಬಂದೇ ಬಿಡುತ್ತೆ. ಇದೆಲ್ಲ ಒಳ್ಳೆ ಪೂರ್ವಪೂರ್ವವಾದ ಜ್ಞಾನ ಇದು. ಒಂದು ಯಾವ ಮಳೆ ಬಂದರೆ ವರ್ಷ ಪೂರ್ತಿ ಹೇಗಿರುತ್ತೆ ಇದೆಲ್ಲ ಗೊತ್ತಿರ್ತಿತ್ತು ಅವ್ರಿಗೆ. ಯಾವ ಮಳೆ ಬರಬೇಕು, ಯಾವ ಮಳೆ ಬರಬಾರದು, ಇದೆಲ್ಲ ಬಾಯ್ಪಾಠವಾಗಿ ಹಳ್ಳಿ ಅಡಿಗೆ ಓದೋರೆಲ್ಲ ಬರೆದವರಲ್ಲ. ಈ ಆ ರೀತಿಯಲ್ಲಿ ಜನಕ್ಕೆ ಜ್ಞಾನ ಅಂಬೋದು ಈ ರೀತಿ ಸೂಚನೆಗಳನ್ನೇ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿತ್ತು. ಅದನ್ನು ಅರ್ಥ ಮಾಡಿಕೊಂಡ್ರೆ ಮನೆ ಇವರು ಯಾರೋ ಬಂದೇ ಬರ್ತಾರೆ, ಈ ರೀತಿ ಆಗ್ತಾ ಇದೆ ಮನೆಯೊಳಗೆ ಅಂತ ಹೇಳ್ತಾ ಇರ್ತಾರೆ. ಒಳ್ಳೆ ಸುದ್ದಿ ಬರುತ್ತೆ ಈ ಪ್ರಸಂಗ ಬಂದಿದ್ದರಿಂದ, ಮತ್ತೇನೋ ಕೆಟ್ಟ ಸುದ್ದಿ ಬರುತ್ತೆ ಹೀಗಾಗಿಬಿಡ್ತು. ಇವೆಲ್ಲ ಮನೆ ಹೆಂಗಸರಿಗೆ ಗೊತ್ತಿರ್ತಿತ್ತು, ಮನೆಯಲ್ಲಿ ಸಾಮಾನ್ಯ ಅಡಿಗೆ ಮಾಡೋರು ಇದನ್ನು ನೋಡ್ಕೊಂಡು ಹೇಳ್ತಾ ಇತ್ತು. ಇವತ್ತು ಅದೆಲ್ಲ ಅಡಿಗೆ ಅಲ್ಲಿ ಮಾಡೋದೇ ಇಲ್ವಲ್ಲ, ಫಸ್ಟ್ ಆಫ್ ಆಲ್ ಗ್ಯಾಸ್ ಬರೋದೆಲ್ಲ ಮಣ್ಣಿಲ್ಲ, ಅದರಿಂದ ಗೊತ್ತೇ ಆಗೋದೇ. ಒಲೆಯ ಆ ಫ್ಲೇಮ್ ನೋಡ್ಕೊಂಡು ಹೇಳ್ತಾ ಇದ್ರು, ಇವತ್ತು ಯಾರೋ ಬರ್ತಾರೆ. ಇಷ್ಟರ ಮಟ್ಟಿಗೆ ಅದರಲ್ಲಿ ವ್ಯಸ್ತಿ, ಯಾಕೆ ಜಡದಲ್ಲ ಭೇದ ಇದೆ. ದಿವಸ ಅದೇ ಆಗ್ನೇ ಆಗಿರೋ ವ್ಯತ್ಯಾಸ ಕಾಣುತ್ತೆ ಅದರೊಳಗೆ, ವ್ಯತ್ಯಾಸ ಯಾವ ಇಂಡಿಕೇಟ್ ಮಾಡುತ್ತೆ ಅಂತ ಅರ್ಥ. ಅಂತ ಒಂದು ತತ್ವಜ್ಞಾನ ಹೊರಟೋಗ್ಬಿಟ್ಟಿದೆ ಅವರಿಗೆ. ಅದು ಗೊತ್ತಾಯ್ತಂತೆ, ಮೊದಲೇ ದೇವತೆಗಳ ಜೊತೆಗೆ ಅವರೆಲ್ಲ ಸಾಮಾನ್ಯರಲ್ಲ, ಸಾಕ್ಷಾತ್ ಇಂದ್ರ ಯಮ ಶ್ರೀನಿ ದೇವತೆಗಳು, ಭೀಮಸೇನ ಸಾಕ್ಷಾತ್ ವಾಯುದೇವರು. ಸಾಮಾನ್ಯ ಶಾಸ್ತ್ರಜ್ಞರಾದವರು ಅನುಭವ ಇದ್ದವರಿಗೆ ಶಾಸ್ತ್ರಗಳ ಜ್ಞಾನ ಬರೋದಾದರೆ ಅಲ್ಲಿ ಬಂದಿದ್ದೇನು ಆಶ್ಚರ್ಯ ನೋಡಿ. ಆ ಕ್ಷಣಕ್ಕೆ ಬಂದೇ ಬಿಟ್ರಂತವ್ರು, ಕೇಳಿ ಬಂದಿದ್ದು ಇವರು, ತಿಳಿದು ಬಂದಿದ್ದವರು, ಈ ಶಕರಗಳಿಂದ ಬಂದಿದ್ದವರು ಎಲ್ಲ ಸೇರಿ ಅವರು ಎಲ್ಲ ಒಬ್ಬ ಭೀಮಸೇನ ಗೊತ್ತಾದ್ರೆ ಹೇಳ್ಬೋದಾಗಿತ್ತಲ್ಲ ಅಂತ ಕೇಳಿದರೆ, ಇಲ್ಲ ಬೇರೆ ಬೇರೆ ದಿಕ್ಕಿನಲ್ಲಿದ್ದರು, ಒಂದೇ ದಿಕ್ಕಿಗೆ ಬೇಟೆ ಹೋಗಿದ್ದಿಲ್ಲ ಅವರು, ಬೇರೆ ಬೇರೆ ದಿಕ್ಕಿಗೆ ಹೋಗಿದ್ದರು. ಆದ್ದರಿಂದ ಎಲ್ಲರಿಗೂ ಸಪರೇಟ್ ಸಪರೇಟಾಗಿ ಗೊತ್ತಾಯಿತು ಅದು ವಿಶೇಷ. ಆ ಸೂಚನೆ ನೋಡಿದ ತಕ್ಷಣ ಎಲ್ಲರೂ ಸರ್ವದ್ದು ಬಂದು ಸೇರಿಕೊಂಡ್ರಂತೆ. ಆಗ ಅವು ಹಿಂದೆ ಹೋಗ್ತಾ ಇದ್ದಾರೆ, ದುರ್ಯೋ ನೋಡಿದ ಜಯದ್ರಥ ನೋಡಿದನಂತೆ. ಆ ಗಾಬರಿ ಶುರುವಾಗಿದೆ. ದ್ರೌಪದಿ ಹೇಳಿದ್ರಂತ ನೋಡು, ಇಂದ ನಮಗೆ ಯೋಚನೆ ಇಲ್ಲ ಅಂತ ರಸ್ತೆಯಿಂದ ಕೆಳಗೆ ಹಾರಿದ್ದು ಧೋಮ್ಯರೆ ನೀವು ಬನ್ನಿ ಅಂತ ಕರೆದಿದ್ದು ಹೊರಟಿದ್ದಕ್ಕೆ ದ್ರೌಪದಿ ತಾವೊಬ್ಬರೇ ಹತ್ತಿಲ್ಲ, ಸಾಧ್ಯ ರನ್ವೇಹಿ ಮಾಯಿತಿ, ದ್ರೌಮ್ಯರೆ ಜೊತೆಗೆ ಬನ್ನಿ ನೋಡಿ. ಇದರಿಂದ ಯಾವ ಆರೋಪ ಯಾರು ಮಾಡೋ ಸಂಭವನೇ ಇಲ್ಲ. ಇನ್ನೊಬ್ಬ ಅತ್ಯಂತ ಪುರೋಹಿತರು ಅಂತ ಹೇಳಿದರೆ ಅಷ್ಟು ಪೂರ್ಣ ಜವಾಬ್ದಾರಿ ಹೊತ್ತಂತ ರಕ್ಷಣೆ ಜವಾಬ್ದಾರಿ ಹೊತ್ತಿದ್ದ ಪುಣ್ಯಾತ್ಮರು ಅವರನ್ನ ವ್ಯವಸ್ಥೆಯನ್ನು ಆಪತ್ಕಾಲದಲ್ಲಿ ಹೇಗೆ ಮಾಡಬೇಕು ಅಂತ ತೋರಿಸಿಕೊಡ್ತಾರೋ, ಆಪತ್ಕಾಲದಲ್ಲಿ ಯಾವ ರೀತಿ ವರ್ತಿಸಬೇಕು ಅಂತ ತೋರಿಸಿ ಅವರು ಬರ್ತಿಲ್ಲಕ್ಕೆ ಕೆಳಗಿಡದು ಅಲ್ಲಿಂದ ಹೊರಟುಬಿಟ್ರೆ ಧೌಮ್ಯರು ದ್ರೌಪದಿ ಹೊರಟೋದರು. ಆ ಜಯದ್ರಥ ಆಗ ನೋಡಿದ ಇಷ್ಟೊತ್ತಿಲ್ಲದ ಬುದ್ಧಿ, ಅದೇನು ನಿಜವಾದ ಬುದ್ಧಿಯಲ್ಲ, ಪ್ರಾಣಭಯ. ಆಗ ಓಡಕ್ಕೆ ಶುರು ಮಾಡಿದ ಜೊತೆ ಸೈನ್ಯ ಬೇರೆ ಅವನ ಹಿಂದೆ, ದೊಡ್ಡ ಸೈನ್ಯ, ದೌರ್ಜನ್ಯದ ಪರಾಕಾಷ್ಠೆ ಅದೆಲ್ಲ ಕೂಡ ಜೋರ ಹೋಲಕ್ಕೆ ಶುರು ಮಾಡ್ತಾನೆ. ಹಾಗೆ ರಕ್ಷಿಸ್ಕೊಂಡು ಹೋದ್ರಂತೆ ಭೀಮಸೇನ. ಯಾವ ವೆಹಿಕಲ್ ಬೇಕು, ಲಂಕೆಗೆ ಹಾರಿದ ಹನುಮಂತನೇ ಆದ ಅವರಿಗೆ ಯಾವ ವೆಹಿಕಲ್ ಬೇಕಾಗಿದೆ, ಬರೀ ಕಾಲಿಂದನೇ ಓಡಿದ್ದಷ್ಟೇ. ಅಟದ್ದು ಜಯತ್ರದ ಸಿಕ್ಕಾಯ್ತು ಅಷ್ಟೊತ್ತಿ, ಅವ್ರು ಕೆಳಗೆ ಹಾರಿದ್ದಂತೆ ಪ್ರಾಣಭಯ. ಓಡಕ್ಕೆ ಶುರು ಮಾಡ್ತಾ ಇದ್ದಾನೆ, ಜೋರ ಓಡ್ಕೊಂಡು ತಪ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದು ಮದುವೆಗೆ. ಆಗಿದ್ದು ಇನ್ನೊಂದು ಮದುವೆ ಆಯ್ತು ಅಷ್ಟೇ, ಮದುವೆ ಮಾಡಿಬಿಡ್ತಾನೆ ನೋಡಿ ಅಂತಾರಲ್ಲ ಆ ಟೈಪ್ ಆಯ್ತು. ಅವರೇನು ಮುಂದೆ ಹೋಗ್ತಾ ಭೀಮಸೇನ ಹೋಗಿ ಒಂದು ಎರಡು ಮೂರು ಹೆಜ್ಜೆಲ್ಲ ಹಿಡಿದಾಕಿದ್ದಾಯ್ತಂತೆ. ಅಷ್ಟೆಲ್ಲ ಕಷ್ಟಪಟ್ಟು ನೋಡೋದು ಒಂದೇ ಹೆಗ್ಗಪ್ಪ ಅಂತ ಹಿಡಿದು ನಿಲ್ಲಿಸಿದ್ರಂತೆ. ಅರ್ಜುನ ಆ ರಥವನ್ನು ಪುಡಿನೇ ಮಾಡಿ ಹಾಕಿಬಿಡ್ತಾನೆ, ಭೀಮಸೇನ ಅವನನ್ನು ಹಿಡಿತಾನೆ. ದೊಡ್ಡ ಯುದ್ಧನೇ ನಡೆಯುತ್ತೆ ಆ ಯುದ್ಧ, ಇವ್ರ ಮುಂದೆ ಏನು ದೊಡ್ಡ ಯುದ್ಧ ಅಲ್ಲ, ಅವನಿಗಂತೂ ಅವನ ಇನ್ನೊಂದು ಭಯ ಇದು, ಇಷ್ಟು ದೊಡ್ಡ ಸೈನ್ಯದ ನನ್ನೇನು ಮಾಡ್ತಾರೆ ಅಂತ ಅಹಂಕಾರ ಇತ್ತು ಅವ್ರಿಗೆ. ನಮ್ಮ ಜನ ಹಾಗೆ ಇಷ್ಟು ದೊಡ್ಡ ದುಡ್ಡಿದೆ, ಇಷ್ಟು ಆಸ್ತಿ ಇದೆ, ಪಾಸ್ತಿ ಇದೆ, ಯಾರು ಕೇಳ್ತಾರೆ ಅದನ್ನೆಲ್ಲ ಕೂಡ. ಮನುಷ್ಯ ಯಾವುದೋ ಕಾಪಾಡುತ್ತೆ ಅಂತ ಹೇಳ್ಕೊಡುತ್ತಾನೆ, ಅದು ಯಾವುದೂ ಕಾಪಾಡೋದಿಲ್ಲ. ಆರೋ ಸಂಗಡ ಬಾಹೋರಿಲ್ಲ, ನಮ್ಮ ನಾರಾಯಣನ ನಾಮ ನೆರೆ ಬಾಹೋದಲ್ಲದೆ. ಏನೂ ಇಲ್ಲದೆ ಪಾಂಡವರು ಗೆಲ್ತಾರೆ, ಎಲ್ಲ ಇದ್ದವನು ಸೋಲ್ತಾನೆ. ಅವನ್ನೆಲ್ಲ ಎಕ್ಸ್ಟರ್ನಲ್ ಫೋರ್ಸ್ ಅಷ್ಟೇ, ಇವರ ಶಕ್ತಿ ದೈವಿ ಸಂಪತ್ತು, ಒಳಗಿರ್ತಕ್ಕಂಥ ಶಕ್ತಿ ಹಿಡಿದು ಅವನ್ನ ಎತ್ಕೊಂಡು ಬಂದು ದ್ರೌಪದಿ ಕಾಲತ್ ಹಾಕಿದ್ರು. ಎಷ್ಟು ಸಂಕಟ ಆಗಿರಬೇಕು ಅವನಿಗೆ ಯೋಚನೆ ಮಾಡಿ, ಬುದ್ಧಿ ಬರಬೇಕೋ ಇಲ್ಲೋ, ಬುದ್ಧಿ ಬರಲಿ ಅಂತಾನೆ ಎತ್ಕೊಂಬಂದು ಹಾಕ್ತಾ ಇದ್ದಾರೆ. ಈಗ ನಮಗೆ ಅರ್ಥ ಆಗುತ್ತೆ, ಇದ್ರೆ ರಾಮಾಯಣಕ್ಕೆ ಮತ್ತೆ ಹೋಗಬೇಕು. ಅಲ್ಲೇನಾಯ್ತು, ರಾಮದೇವರು ಇರಲಿಲ್ಲ, ಅಪಹರಣ ಮಾಡಿಬಿಟ್ಟಿದ್ದ, ಅಕಸ್ಮಾತ್ ಇದ್ರೆ ಏನಾಗ್ತಿತ್ತು ಅಂದ್ರೆ ಇದೇ ಹಣೆ ಬರ ಆಗ್ತಿತ್ತು ಅಷ್ಟೇ. ರಾಡ್ ಅಂತಂದು ಎತ್ತಿ ಕಾಲ ಎತ್ತ ಹಾಕ್ತೀರಿ, ಏನು ಮಾಡಕ್ ಆಗ್ತಿರಲಿ. ಅಲ್ಲಿ ಇದ್ರೆ ಏನಾಗುತ್ತೆ ಅಂತೇಳಿ ಇಲ್ಲಿ ತೋರಿಸಿದ್ರು, ಇಲ್ದವ್ರು ಏನಾಗುತ್ತೆ ಅಂತ ಅಲ್ಲಿ ತೋರಿಸಿದ್ರು. ಒಟ್ಟು ಏನಾಗುತ್ತೆ, ಒಟ್ಟಿ ಮೇಲೆ ಒಳ್ಳೆಯವರಿಗೆ ಕೆಟ್ಟದಾಗೋದೇ ಇಲ್ಲ ಅಂತ ಎರಡು ಕಡೆನೂ ಹೇಳಿದ್ರು. ಅಲ್ಲಿ ರಾವಣ ಮಾಡಿ ಅವನು ಹಾಳಾದ, ಈ ಜಯದ್ರಥ ಹಾಳಾಗ್ತಾನೆ ಅಷ್ಟೇ. ಆಗ ತಂದು ಹಾಕಿದ್ರೆ ಬಿಡ್ಲಕ್ಕೆ ತಯಾರಿಲ್ಲ ಅವನು, ಜೋರಗಳತ್ತ ಕರೆಸಿ ಎಲ್ಲ ಮಾಡ್ತಾನೆ. ಧರ್ಮರಾಜ ಗೊತ್ತಲ್ಲ, ಆತನ ಅಭ್ಯಾಸ ಗೊತ್ತಲ್ಲ, ಆತ ಹೇಳ್ತಾರೆ ಬಿಟ್ಟು ಬಿಡು ಭೀಮಸೇನ ಹೋಗಲಿ, ಧರ್ಮರಾಜನ ಬುದ್ಧಿ ಅಂದ್ರೆ ಹಾಗೇನೆ, ಬಿಟ್ಟು ಬಿಡು ಹೋಗಲಿ, ಪಾಪ ಎಷ್ಟಾದರೂ ನಮ್ಮ ಬಂಧು ತಾನೆ. ಇದನ್ನು ಶಾಸ್ತ್ರ ಒಪ್ಪೋದಿಲ್ಲ, ಅಯೋಗ್ಯ ಅದೆಂಥ ಬಂಧು ಅವನು, ಕಳತರ ಗುಂಡಾಗಿರಿ ಮಾಡ್ತಾನೆ ಮೇಲೆ ಡಿಸೋನ್ ಮಾಡಬೇಕು. ಇಂಥ ಪಾಪಿಷ್ಠನ ಬಂಧು ಅಂತ ಹೇಳ್ಕೊಳ್ಳೋಕೆ ಹೋಗಬಾರ್ದು. ಧರ್ಮರಾಜನ ರೀತಿ ತುಂಬ ಸೌಮ್ಯ ಸ್ವಭಾವ, ಅದಕ್ಕೆ ಹೇಳಿದ್ರೆ ಬಿಟ್ಟು ಬಿಡು ಭೀಮಸೇನ ಹೋಗಲಿ ಅಂತ ಹೇಳಿದರೆ, ಆಗ ಭೀಮಸೇನ ಹೇಳ್ತಾ ಸುಮ್ಮನೆ ಬಿಡೋದಿಲ್ಲ, ಅವನು ಘೋಷಣೆ ಮಾಡಬೇಕು, ಎಲ್ಲ ಕಡೆ ಘೋಷಣೆ ಮಾಡಬೇಕು. ಏನಂತ, ದಾಸೋ ದ್ರೌಪದ್ಯಾಹ, ನಾನು ದ್ರೌಪದಿಯ ದಾಸ ಅಂತ ಹೇಳ್ಕೋಬೇಕು, ಹಾಗಿದ್ರೆ ಬಿಡ್ತೇನೆ ಅಂತ ಹೇಳಿದ್ದೆ. ನಾನು ದ್ರೌಪದಿಯ ದಾಸ ಅಂದರೆ ಬಿಟ್ಟುಬಿಡ್ತೇನೆ ಅಂದಂತವನು. ನಾನು ದ್ರೌಪದಿಯ ದಾಸ, ದ್ರೌಪದಿಯ ದಾಸ ಅಂದನಂತೆ. ಅವಾಗ ಹೋಗಿ ಬಿಟ್ಟು ಬಿಟ್ಟು ಬಿಟ್ರೆ ಇದರ ಅರ್ಥ ಏನು ಗೊತ್ತೆ, ನಾನು ದ್ರೌಪದಿಯ ದಾಸ ಅಂದರೆ ಯಾಕೆ ಬಿಡ್ತಾರೆ ಅಂದರೆ, ದ್ರೌಪದಿ ಅಂದರೆ ಸರಸ್ವತಿ ಭಾರತೀಯರು ಅಂದರೆ ಓದ್ತೀರಿ ಆಗಿರೋ ಸ್ಟೂಡೆಂಟ್ ಸಾರ್ ಅಂದರೆ ಬಿಟ್ಟುಬಿಡ್ತಾರೆ. ಆ ಟೈಪ್ ಸಿಪಲ್ ಲೈಟ್ ಹಿಡಿದ ಹೋಗಿ ಹಿಡಿದು ಬಿಡ್ತಾರೆ, ಸ್ಟೂಡೆಂಟ್ ಸಾರ್ ಅಂತಾರೆ, ಹಾಳಾಗಿ ಹೋಗಿ ಬಿಟ್ಬಿಡ್ತಾರೆ. ಅವ್ರು ಕ್ಯಾಟ್ ಸ್ಟೂಡೆಂಟ್, ಅವ್ರು ಕಮ್ಮಿಷ್ಟು ಕಲ್ಲೋಡಿಯ ಸ್ಟೂಡೆಂಟ್, ಈ ಮಧ್ಯೆ ಕಾಪಿ ಹೊಡೆಯ ಸ್ಟೂಡೆಂಟ್ ಅದೆಲ್ಲ ಕೇಳೋದಿಲ್ಲ, ಸ್ಟೂಡೆಂಟು ಹಾಳಾಗಿ ಹೋಗಲಿ ಅಂತ ಹೇಳಿಬಿಡ್ತಾರೆ. ಇವತ್ತು ಬೆಲೆ ನಡೀತದೆ ಅಂತ ಹೇಳ್ತಾರೆ, ಸ್ಟೂಡೆಂಟ್ಗೆ ಎಷ್ಟೋ ನಿಯಮ ಅನ್ವಯ ಮಾಡೋಕ್ಕೆ ಹೋಗೋದಿಲ್ಲ, ಆಫ್ಟರ್ ಆಲ್ ಸ್ಟೂಡೆಂಟ್ ಅದು ಬೆಸ್ಟ್ರೆ ಬೈದ್ಬಿಡ್ತಾರೆ ಎಷ್ಟೋ ಸಲ. ನೀವು ಬಿಡ್ರಿ ಆ ಹುಡುಗನ ಪಾಪ ಅಂತ ಹೇಳೋ ಪದ್ಧತಿ, ಓದ್ತೇನೆ ಅಂದ್ರೆ ಸಾಕು, ಎಷ್ಟು ಅಟೆಂಪ್ಟೋ ಇಟೆಂಪ್ಟೋ ನೋಡಿದೇನೆ ಏನೋ ಅಂತಕ್ಕಂಥ ಕರುಣೆ ಬಂದುಬಿಡುತ್ತೆ. ವಿದ್ಯೆಯ ವೈಭವ ಅದು ಅಂತ ಹೇಳ್ತಾರೆ. ದ್ರೌಪದಿಯ ದಾಸ ಅಂತ ಹೇಳ್ಕೊಳ್ಳಿ, ಸುಮ್ಮನೆ ಪಾಠಕ್ಕೆ ಹೋಗ್ತೀನಿ ಅಂತ ಹೇಳ್ಕೊಳ್ಳಿ, ಉಳಿದೋಗ್ತೀರಿ ಅಂತ ಹೇಳ್ತಾರೆ. ಸುಮ್ಮನೆ ಪಾಠಕ್ಕೆ ಹೋಗ್ತೇನೆ ಅಂತ ಹೇಳಿ, ಅಷ್ಟಕ್ಕೆ ನಿಮಗೆ ಒಳ್ಳೆ ಸಿದ್ಧಿ ಬರುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ. ಆದರೆ ಹೇಳಿದ್ದಕ್ಕೆ ಏನು ಬಂತು, ಪೂರ್ತಿ ಬದುಕಲಿಲ್ಲ, ಅವತ್ತಿನ ಮಟ್ಟಿಗೆ ಉಳ್ಕೊಂಡ ಅಷ್ಟೇ, ಅವತ್ತಿನ ಮಟ್ಟಿಗೆ ಉಳ್ಕೊತಾ ಇದ್ದಾನೆ ಎಂಬುದೇ ಅದರ ಫಲ. ನಿಜವಾಗಲೂ ದಾಸ ಅಂದರೆ ಬದುಕಿ ಹೋಗ್ತಾ ಇದ್ದ, ಮನಸ್ಸಿಲ್ಲದ ದಾಸ ಆದರೆ ಸ್ವಲ್ಪ ದಿವಸ ಬದುಕಿದ ಅಷ್ಟೇ. ಹೃತ್ಪೂರ್ವಕ ಮಾಡಿದರೆ ಪೂರ್ಣ ಫಲ, ಬೇರೆ ಕಾರಣಕ್ಕೆ ಮಾಡಿದರೆ ಅಲ್ಪ ಫಲ ಅಂತ. ಅಂತೂ ಫಲ ಕೊಡದೇ ಇರೋದಿಲ್ಲ ಧರ್ಮ. ಸ್ವಲ್ಪ ಮೊತ್ತಸ್ಯ ಧರ್ಮಸ್ಯ ತ್ರಾಯತೆ ಮಹತೋಭಯ, ಭಗವದ್ಗೀತೆಯ ಮಾತು. ಧರ್ಮವನ್ನು ಸ್ವಲ್ಪ ಆದರೂ ಮಾಡಿ, ಯಾವ ನೆಪಕ್ಕಾದರೂ ಮಾಡಿ, ಸ್ವಲ್ಪ ಆದರೂ ಒಳ್ಳೇದು ಮಾಡೇ ಮಾಡುತ್ತೆ, ಸುಮ್ಮನೆ ಹೋಗೋದಿಲ್ಲ ಧರ್ಮ, ಅದು ರಕ್ಷಣ ಅಂತ ಹೇಳಿದ್ದ. ಇಷ್ಟು ಹೇಳಿದಾಗ ಧರ್ಮರಾಜ ಹೇಳ್ತೇನೆ, ಏನು ಗ್ರಹಚಾರ ನಿನಗೆ, ಎಲ್ಲಿಗೆ ಹೋಗಿ ಮದುವೆ ಹೋಗ್ತಿದ್ದೀಯಾ, ಬುದ್ಧಿ ಇದೆಯಾ, ನಮ್ಮ ತಂಗಿಯೇ ನಿನ್ನ ಹೆಂಡತಿ ದುಶ್ಯಲ, ಅದನ್ನು ಬಿಟ್ಟು ಯಾಕೆ ಹೋಗ್ತೀಯಲ್ಲ, ಬೈದು ಬಿಟ್ಟು ಹೋಗು ಅಂತ ಹೇಳಿ ಕಳಿಸಿದ್ರಂತೆ. ಆದರೆ ಗೊತ್ತು ಇವರೆಲ್ಲ ಎಂಥವ್ರು ಇಲ್ಲಂತಾನೆ, ಅಲ್ಲಿ ಹೋಗ್ತಷ್ಟೇ ಶುರು ಮಾಡ್ತಾನೆ ಮತ್ತೆ, ಊರಿಗೆ ಹೋಗ್ತಾನೆ ಅಪ್ರಚಾರ ಮಾಡ್ತಾನೆ ಮತ್ತೆ, ಅಂತ ಹೇಳಿಬಿಟ್ಟು ಭೀಮಸೇನ ಹೇಳ್ತಾರೆ, ಇಷ್ಟು ಹೇಳಿದ್ದೆ ಬಿಡ್ತಾರೆ ಸುಮ್ಮನೆ ಬಿಡೋದಿಲ್ಲಪ್ಪ ಅಂತ ಕರೆದ್ರಂತೆ. ಕರೆದ್ಬಿಟ್ಟು ಅವ್ನು ತಲೆ ಬೋಳಿಸಿದ್ರಂತೆ, ಎದ್ದರದ ತಲೆನ ಪೂರ್ತಿ ಬೋಳಿಸ್ಬಿಟ್ರೆ ತಿರುಪತಿಗೆ ಹೋಗಿದ್ದಂತ ಆಗಿಬಿಡ್ತದೆ. ಆಮೇಲೆ ಪೂರ್ತಿ ಬೋಳಿಸ್ಲಿಲ್ಲ, ಐದು ಕಡೆ ಕೂರ್ಲಿ ಬಿಟ್ಟು ಬೋಳಿಸಿ ಪಂಚಚೂಡನ್ನು ಮಾಡಿಬಿಟ್ಟಂತ. ಅವನು ಐದು ಕಡೆ ಕೂರ್ಲು ಉಳಿಸಿಬಿಟ್ಟು ಉಳು ತಲೆ ಬೋಳಿಸಿ ಹೋಗುವಂತ ಕಳಿಸಿದನಂತೆ. ಐದರೆ ಯಾರು ಆ ರೀತಿ ಬಿಡ್ತಾರೋ ಅವರು ಇಂಥ ಮಾಡಬಾರದ ಕೆಲಸ ಮಾಡಿ ಪನಿಷ್ಮೆಂಟ್ ಅಂತ ಅರ್ಥ. ಪನಿಷ್ಮೆಂಟ್ ಆಗಿದೆ ಸೂಚನೆ ಇಂಡಿಕೇಶನ್ ಕೊಡ್ಲಿಕ್ಕೆ ಆ ರೀತಿ ಮಾಡ್ತಿದ್ರು. ಇದು ಪದ್ಧತಿ ಅದು, ಅದು ನೋಡಿದ ತಕ್ಷಣ ಮಹಾಪಾಪಿ ಅಂತ ಅರ್ಥ ಆಗಬೇಕು. ಆ ರೀತಿ ಮಾಡಿ ಬಿಟ್ರಂತೆ ಅವನು ಹೊರಟ. ಅಲ್ಲಿಂದ ಇನ್ನೇನು ಅಂದ್ರೆ ಧರ್ಮ ಹೇಗೆ ಮಾಡ್ತದೆ ಲೆಕ್ಕ, ಭೀಮಸೇನಾನ ರೀತಿನೇ ಬೇರೆ. ಅವನಿಂದ ಜಗತ್ತಿಗೆ ಅನರ್ಥ ಆಗಬಾರ್ದು. ಆದಷ್ಟು ಜನಗಳಿಗೆ ಕಳ್ಳ ಅಂತ ಬೋರ್ಡ್ ಹಾಕಿಬಿಟ್ರೆ ಎಷ್ಟೋ ವಾಸಿ ಅಲ್ಲ. ಬುಡದವರಿಗೆ ಹಾಕೋದಕ್ಕಿಂತ ಬುಡದ ಅಟ್ಲಿ ಹುಷಾರಾಗ್ತಾರೆ. ಇವನು ಕಳ್ಳ ಅಂತ ಹೇಳಿದ ತಕ್ಷಣ ಕಳ್ಳರಿದ್ದಾರೆ ಅಂದರೆ ಹುಷಾರಾಗಿ ಬಿಡುತ್ತಾರೆ. ಇವನೇ ಕಳ್ಳ ಅಂದರೆ ಭಾರಿ ಹುಷಾರಾಗಿ ಬಿಡುತ್ತಾರೆ. ಅದು ಪರಸ್ತ್ರೀಯನ ಕೆಣಕಿದವರಿಗೆ ಕೊಡ್ತಕ್ಕಂಥ ಶಿಕ್ಷೆ. ಆ ರೀತಿ ಕೊಟ್ಟು ಕಳಿಸಿಬಿಟ್ರೆ ಅವನು ಹೊರಟ. ಅದಕ್ಕೆ ಇನ್ನೊಂದು ಕಾರಣ ಇದೆ, ಯಾಕೆ ಗೊತ್ತೇನು, ಅಷ್ಟ ಊರಿಗೆ ಹೋಗೋಗಿಲ್ಲ, ಕೂಲಿ ಬೆಳಿಬೇಕಲ್ಲ, ಎಲ್ಲೋ ಬೇರೆ ಇರಬೇಕು ಅವನು. ಸೊ ಸ್ವಲ್ಪ ದಿವಸ ಸೇಫ್ ಅವನು, ಇಲ್ಲ ಹೋಗಿ ಕೇಳಿಬಿಡ್ತಾರೆ ತಕ್ಷಣ ಜನ. ಅವನು ಹೋದ ಏನು ಮಾಡ, ಊರಿಗಂತೂ ಹೋಗಾಗಿಲ್ಲ, ಈಗ ಮದುವೆಯಂತೂ ಯೋಚನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ, ಊರಿಗೂ ಹೋಗಾಗಿಲ್ಲ. ಏನು ಮಾಡ್ದ, ಮಾಡೋದು ಇನ್ನೊಂದು ಜಾಗ ಹೋಗಿ ಕೂತ್ಕೊಂಡ. ದುಷ್ಟರ ರೀತಿ ಹೇಗಿರುತ್ತೆ ಹೇಳುತ್ತಾರೆ, ಸುಮ್ಮನೆ ಕೂಡೋ ಜಾತಕ್ಕೆ ತಪಸ್ ಮಾಡೋಣ ಅನ್ಕೊಂಡ. ಈ ಮತ್ತೆ ತಪಸ್ ಮಾಡೋಣ ಅಂತ ಶುರು ಮಾಡಿಬಿಟ್ಟು ತಪಸ್ ರುದ್ರದೇವರಿಗೂ ತಪಸ್ ಮಾಡಿದನಂತೆ. ಯಾಕೆಂದ್ರೆ ಅದೇನು ತುಂಬ ದಿವಸ ಬೇಕಾಗಿದೆ, ಮತ್ತೆ ತಲೆ ಬೆಳೆದಕ್ಕೆ ಹೆಚ್ಚಿಸೇನೆ ಬೇಕಾಗೋದಿಲ್ಲ, ಅಷ್ಟೊಳಗೆ ಯಾರು ದೇವರು ಒಲಿತಾನೆ ಅಂತ ಪ್ರಶ್ನೆ ಬಂತೆ. ಬಹಳ ಶಾರ್ಟ್ ಟರ್ಮ್ ಸರ್ವಿಸ್ಗೆ ಯಾರು ಫಲ ಕೊಡ್ತಾರೆ ಅಂದರೆ ರುದ್ರದೇವರಿಗೆ ಆಶುತೋಷ ಅಂತ ಅವ್ರ ಹೆಸರು, ಬೇಗ ಫಲ ಕೊಡೋ ದೇವರು ಅಂತ ಅವ್ರ ಹೆಸರು. ರುದ್ರದೇವರಿಗೂ ತಪಸ್ ಮಾಡಿದರಂತೆ, ಅದು ಪ್ರತ್ಯಕ್ಷ ಆಗೇ ಬಿಟ್ಟರಂತೆ. ಕೆಲವೇ ತಿಂಗಳ ತಪಸ್ಸಿಗೆ ಅವ್ರು ಪ್ರತ್ಯಕ್ಷರಾಗ್ತಾರೆ. ಯಥಾ ಪ್ರಕಾರ ಏನು ಬೇಕು ಅಂತ ಕೇಳುತ್ತಾರೆ, ಏನು ಬೇಕು. ಆಗ ಅವನು ಕೇಳಿದನಂತೆ, ನೋಡಿ ಎಷ್ಟು ದುಷ್ಟ ಅಂತ ಹೇಳೋದಕ್ಕೆ ಸಾಕ್ಷಿ ಅದು. ಸ್ವಾಮಿ ರುದ್ರದೇವರೇ, ಒಂದು ದಿವಸದ ಮಟ್ಟಿಗೆ ನಾನು ಎಲ್ಲ ಪಾಂಡವರನ್ನು ಕೂಡ ತಡೆದ ನಿಲ್ಲಿಸಬೇಕು ಅಂತ ಶಕ್ತಿ ಕೊಡಿ ಅಂತ ಹೇಳ್ತಾನೆ. ಗೆಲ್ಲಬೇಕು ಅನ್ನೋ ವರ ಕೆಡೋದಕ್ಕೆ ಹೋಗೋದಿಲ್ಲ, ಅದು ಇಂಪಾಸಿಬಲ್, ಕನಸು ಮನಸ್ಸಲ್ಲೂ ಸಾಧ್ಯ ಇರಲಿಲ್ಲ. ಅದಕ್ಕೇನು ಮಾಡ್ತಾ, ಒಂದು ದಿವಸ ತಡಿಬೇಕು ಅವರನ್ನು, ಮುಂದಕ್ಕೆ ಬರದಂತೆ ನಿಲ್ಲಿಸಬೇಕು.